ಎಂದು ಸರಿಯಾಗಿ ಬದುಕಿದವನೇ ಅಲ್ಲ ಅವನು. ಕಳ್ಕೊಂಡು ಎಳ್ಕೊಂಡಿದ್ದು ಹೊಟ್ಟೆ ಬಿಟ್ಟ ಆ ಕಡೆಗೆ, ಆ ಜರಾಸಂಧ ಬಿಡ್ತಾನ, ಅವನು ಮಹಾದುಷ್ಟ. ಯುದ್ಧ ಶುರುವಾಗಿ ತಕ್ಷಣ ಭಯಂಕರ ಯುದ್ಧ ಪ್ರಾರಂಭವಾಗ್ತಾ ಇದೆ. ಸ್ವಯಂವರದ ಬಂದು ಯುದ್ಧ ಶುರುವಾಯಿತು. ಅದಕ್ಕೆ ಸ್ವಯಂವರ ಯುದ್ಧ, ಸ್ವಯಂವರನ ಯುದ್ಧ ಆದರೂ ಆಯ್ತಾನೆ. ಆ ಯುದ್ಧ ನಡೀಲಿಕ್ಕೆ ಶುರುವಾಗಿದೆ. ಆ ಸಮಯಕ್ಕೆ ಕರ್ಣ ನೋಡ್ತಾನೆ, ಕರ್ಣ ಜೊತೆ ಹೋಗಿರ್ತಾನೆ. ಆ ಹೋಗಿ ಒಳ್ಳೆಯವನು ಕರ್ಣ ಒಬ್ಬನೇ, ತನಗ ಬೇಕು ಅಂತ ಹೋಗಿದ್ದಿಲ್ಲ, ದುರ್ಯೋಧನ ಪ್ರೊಟೆಕ್ಷನ್ ಅಂತ ಹೋಗಿದ್ದ ಅಷ್ಟೇ. ಅವನು ಯೋಚನೆ ಮಾಡ್ತಾನೆ, ದುರ್ಯೋಧನ ಪರಿಸ್ಥಿತಿ ಭಾರಿ ಗಂಭೀರವಾಗಿದೆ, ಎಲ್ಲ ರಾಜರು ಒಂದಾಗಿಬಿಟ್ಟಿದ್ದಾರೆ, ನೀನು ಮಾತ್ರ ಈಗ ಇದ್ದೀಯ, ತಪ್ಪು ಬೇರೆ ಮಾಡಿಬಿಟ್ಟಿದ್ದೀಯ, ಭಾರಿ ಫಜೀತಿ ಆಗತ್ತೆ, ನಿನ್ನ ಮಾವನೇ ನನ್ನ ಕಡೆ ಸಿಗೋದಿಲ್ಲ, ಈಗ ತನ್ನ ಮಗಳನ್ನ ಎತ್ಕೊಂಡು ಹೋದ ಅಂತ ಅವನಿಗೆ ಸಿಟ್ಟು ಬಂದುಬಿಟ್ಟಿದೆ, ನಿನ್ನ ಸಹಾಯಕ್ಕೆ ಯಾರೂ ಬರೋದಿಲ್ಲ, ಒಂದು ಕೆಲಸ ಮಾಡು, ನೀನು ಆದಷ್ಟು ಬೇಗ ಅವನು ಹೇಗೋ ಎತ್ಕೊಂಡಿದ್ದೀಯ, ನಿನ್ನ ತಮ್ಮಂದಿರ ಸಮೇತ ಜಾಗ ಖಾಲಿ ಮಾಡು, ಹಸ್ತಿನಾಪುರಕ್ಕೆ ಓಡಿ ಹೋಗ್ಬಿಡು ಅಂತ ಹೇಳಿಬಿಡ್ತಾನೆ. ಹಸ್ತಿನಾಪುರಕ್ಕೆ ಪಲಾಯನ ಮಾಡು, ನಾನು ಯುದ್ಧ ಮಾಡ್ತೇನೆ ಅಂತ ಕರ್ಣ ಹೇಳುತ್ತಾನೆ. ನಾನು ಯುದ್ಧ ಮಾಡ್ತೇನೆ, ಮುಂದೆ ಹೋಗ್ಬಿಡು, ಯಾರು ಮುಂದೆ ಬರಂತ ನಾನು ನೋಡ್ಕೋತೇನೆ. ನೀನು ಹೋಗು ಅಂತ ಹೇಳಿದ ತಕ್ಷಣ ದುರ್ಯೋಧನ ಏನ್ ಮಾಡಿದನಂತೆ, ಹೊರಟೇ ಬಿಟ್ಟನಂತೆ, ಕನ್ಯೆಯ ಸಮೇತ ತಮ್ಮಂದಿರ ಸಮೇತ. ಆ ಶಕುನಿ ದರಿದ್ರ ಅವನೊಂದು ಯಾವಾಗ ಗಂಟು ಬಿದ್ದಿದ್ದ ಅನ್ಕರ ಹೊರಟೇ ಬಿಡ್ತಾನೆ ಆ ಕಡೆ. ಇಲ್ಲಿ ತುಂಬಾ ಜನ ಯೋಚನೆ ಮಾಡಬೇಕು, ಈ ಕನ್ನಡ ಪಂಪ ಅವರಲ್ಲಿ ಏನ್ ಮಾಡಿದ್ದಾರೆ ಗೊತ್ತೇನು, ದುರ್ಯೋಧನ ಕರ್ಣರ ಸ್ನೇಹ ಅಂದ್ರೆ ಅಂತ ಅದ್ಭುತವಾದ ಸ್ನೇಹ ಅಂತ ಹೇಳ್ತಾರೆ. ಏನ್ ಅದ್ಭುತ ಸ್ನೇಹ ಇದು ಒಂದು, ದುರ್ಯೋಧನ ಏನ್ ಮಾಡ್ಬೇಕಾಗಿತ್ತಾಗ, ಅಲ್ಲಯ್ಯ ಕರ್ಣ ನಿನ್ನೊಬ್ಬನ್ ಬಿಟ್ಟು ಹೋಗ್ಲಿಕ್ಕಾಗತ್ತ, ನಾನೀಗ ಸತ್ರ ಒಟ್ಟಿಗೆ ಸಾಯೋಣ, ಸೋತ್ರ ಒಟ್ಟಿಗೆ ಸೋಲೋಣ ಅಂತ ಹೇಳ್ಬೇಕು, ಹೊರಟೇ ಬಿದ್ದಂತ. ಇದ್ಯಾವ ಸ್ನೇಹ ಇದೆ ಯೋಚನೆ ಮಾಡಿ, ಈ ಮಹಾಭಾರತದ್ದೇ ಭಾಗ ಇದು, ಯಾತಕ್ಕೆ ಇವ್ರು ಹೇಳೋದಿಲ್ಲ ಇದನ್ನ ಕೂಡ. ವಿನಾಕಾರಣ ವೈಭವೀಕರಣವನ್ನು ಮಾಡ್ತಾರೆ, ಅಯೋಗ್ಯರಲ್ಲಿ ಇಲ್ಲದ ಒಂದು ಗುಣಗಳನ್ನು ತರುತ್ತಾರೆ. ಕರ್ಣ ಯೋಗ್ಯನಾಗಿದ್ರು ಕೂಡ ದುರ್ಯೋಧನ ಸಹವಾಸದಿಂದ ಅವನು ತುಂಬಾ ಅಡ್ಡಹಾದಿ ಹಿಡಿತಾ ಇದ್ದಾನೆ ಪಾಪ. ಇಲ್ಲಿ ದುರ್ಯೋಧನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದಾನೆ, ಹೋಗ್ಬಿಡು ದುರ್ಯೋಧನ ಅವನು ಹೋದ, ಹಾಳಾಗಿ ಹೋಗ್ಲಿ, ಒಬ್ಬನೇ ಹೋಗಬಾರದೆ, ತಮ್ಮಂದಿರ ಸಮೇತ ಹೋಗ್ಬೇಕಾ, ಅವ್ರನ್ನ ಬಿಡಬಾರದೆ, ರಾಕ್ಷನ ಇದ್ದೇನೆ ಅಂತ ಹೇಳಬಾರದೆ, ಯಾರೂ ಇಲ್ಲ. ಎಂಥ ಸ್ವಾರ್ಥಿ ದುರ್ಯೋಧನ, ಪರಮ ಪಾಪಿಷ್ಠ ಅಂತ ಹೇಳೋದಕ್ಕೆ ಸಾಕ್ಷಿ. ಇಂಥ ಮಹಾ ಅನ್ಯಾಯವನ್ನು ಮಾಡ್ತಾ ಎಲ್ಲ ಓಡಿದ್ರಂತ ಅಲ್ಲಿಂದ ಅಷ್ಟಾಪಕರಿಗೆ ಓಡ್ತಾ ಇದ್ದಾರೆ, ಅಡ್ಡ ನಿಂತ್ಕೊಂಡ್ಬಿಡ್ತಾನೆ ಕರ್ಣ. ಆಮೇಲೆ ತಮಾಷೆ ಏನು ಗೊತ್ತಾ, ಕರ್ಣ ಹೇಳ್ತಾರೆ, ದುರ್ಯೋಧನ ಅಕಸ್ಮಾತ್ ನಾನು ಸೋತ್ರ ಇಲ್ಲಿ ಯೋಚನೆ ಇಲ್ಲ. ಯಾಕೆ, ಕರ್ಣ ಸೋತ ಅಂತ ಆಯ್ತಷ್ಟೇ, ನೀನ್ ಸೋತ ಅಂತ ಆಗ್ಲಿಲ್ವಲ್ಲ, ನಿನ್ ಮರ್ಯಾದೆ ಉಳ್ಕೊಂಡ್ಬಿಡ್ತು. ಈ ರೀತಿ ಮರ್ಯಾದೆ ಉಳಿಸಿಕೊಳ್ಳೋದಾದ್ರೆ ಸಾಯೋ ವ್ಯಾಸೆ, ಅದಕ್ಕಿಂತ ಯಾರನ್ನೋ ಬಲಿ ಹಾಕಿ ತಾನು ಉಳಿ ಕಂಡವ್ರ ಮಕ್ಕಳ ಬಾವಿ ತಳ್ಳಿ ಆಳಿ ನೋಡೋದು, ಆಳ ನೋಡೋದು ಯಾವ ಮೂರ್ಖತನ, ಅದು ಒಂದು ಪರಮ ಪಾಪಿಗಳು. ನಾನು ಸೋತ್ರ ನಿನ್ ಮರ್ಯಾದೆ ಅಂತ ಹೋಗೋದಿಲ್ಲ. ಅಕಸ್ಮಾತ್ ಗೆದ್ರೆ, ದುರ್ಯೋಧನ ಸ್ನೇಹಿತ ಗೆದ್ದು ಬಿಟ್ಟ ಅಂತ ನೀನು ಭಾರಿ ಗೌರವ ಬರುತ್ತೆ ಅಂತ ಹೇಳಿದ್ರೆ ದುರ್ಯೋಧನ ಅದನ್ನ ಒಪ್ಪಿಕೊಂಡಂತೆ, ದುಷ್ಟ ಹೊರಟೋಗ್ಬಿಟ್ಟ ಆ ಕಡೆ. ಆಗ ಯುದ್ಧ ಪ್ರಾರಂಭವಾಯಿತು. ಕರ್ಣ ಯುದ್ಧ ಮಾಡ್ತಿದ್ದಾನೆ, ಜರಾಸಂಧ ನೋಡಿದ, ಅವನಿಗೆ ಅನ್ನಿಸ್ತು, ಒಬ್ಬನ ಮೇಲೆ ನಾವಿಷ್ಟು ಜನ ಹೋಗಿಬಿಟ್ರೆ ನಮಗೂ ಮರ್ಯಾದೆ ಸರಿಯಲ್ಲ, ಇವನ್ನೆಲ್ಲ ಯಾವ ಮೂಲೆ ಲೆಕ್ಕ ಅಂತ ತಿಳ್ಕೊಂಡ್ಬಿಟ್ಟು ಯುದ್ಧವನ್ನು ನಿಲ್ಲಿಸಿಬಿಡ್ತಾರೆ. ನಿಲ್ಲಿಸಿ ಒಬ್ಬೊಬ್ಬರನ್ನೇ ಕಳಿಸ್ತಾನೆ, ಕರ್ಣನ ಮೇಲೆ ಎಲ್ಲರೂ ಒಟ್ಟಿಗೆ ಹೋಗಬಾರದು, ಒಬ್ಬೊಬ್ಬರನ್ನೇ ಕಳಿಸೋಣ ಅಂತ ಕಳಿಸಿಬಿಡ್ತಾರೆ. ಕರ್ಣ ಏನಾಯ್ತು ಗೊತ್ತ, ಕರ್ಣರಿಗೆ ಅವತ್ತಿನ ದಿವಸ ಯಾರೋದ್ರು ಕರ್ಣ ಗೆಲ್ತಾ ಇದ್ದಾನೆ. ಒಬ್ಬ ರಾಜ ಹೋದ ಕರ್ಣ ಗೆದ್ದ, ಇನ್ನೊಬ್ಬ ಹೋದ ಕರ್ಣ ಗೆದ್ದ, ಮತ್ತೊಬ್ಬ ಹೋದ ಕರ್ಣ ಗೆದ್ದ. ಆಶ್ಚರ್ಯನೇ ಆಶ್ಚರ್ಯ, ಯಾರಿಗೂ ಯಾತಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ನಮಗೆ ಗೊತ್ತಾಗುತ್ತೆ ಯಾತಕ್ಕೆ ಅಂದ್ರೆ, ಪರಶುರಾಮದೇವರು ವರ ಕೊಟ್ಟಿದ್ದಾರೆ, ಕರ್ಣ ಎಂದು ನೀನು ಜೀವದ ಆಸೆ ಮೇಲೆ ಇಟ್ಕೊಂಡು ಯುದ್ಧ ಮಾಡ್ತೀಯೋ ಅವಾಗ ಗೆಲ್ತಿ, ಇನ್ನೊಬ್ಬರ ಮೇಲೆ ಸ್ಪರ್ಧೆ ಹೋಗ್ತಿ ಅವಾಗ ಸೋಲ್ತಿ ಅಂತ ಹೇಳಿಬಿಟ್ಟಿದ್ದ. ಸ್ಪರ್ಧಮಾನಸ್ತು ಯಾಸಿ ಪರಾಭವಂ, ಸ್ಪರ್ಧೆ ಇದ್ದ ಯುದ್ಧ ಮಾಡಿದರೆ ಸೋಲು, ಸ್ಪರ್ಧೆ ಇಲ್ಲದೆ ಯುದ್ಧ ಮಾಡಿದರೆ ಗೆಲುವು. ಕರ್ಣರಿಗೆ ಸ್ಪರ್ಧೆ ಇಲ್ಲ, ಬದುಕಿದ್ರೆ ಸಾಕೊಳಿಸಿ, ಸ್ಪರ್ಧೆ ಏನು ಮಾಡಬೇಕು ಪಾಪ, ಈ ಸಮಯದಲ್ಲಿ ಬದುಕಿನ ಪ್ರಶ್ನೆ ಇದೆ ಆತನಿಗೆ. ಯುದ್ಧ ಮಾಡ್ತಾ ಇದ್ದಾನೆ ಪರಶುರಾಮದೇವರು ವರ, ಆತ ಹೊಡೆದ ಒಂದೊಂದು ಬಾಣ ಮುದ್ದು ಎರಡಾಗಲೇ ಬೀಳಿಸ್ತಾ ಇದೆ, ಒಂದೇ ಸತ್ಯ ದಾಬಾ ದಾಬಾ ಬೀಳ್ತಾ ಇದ್ದಾರೆ. ಆ ಕ್ಷಣಕ್ಕೆ ಎಲ್ಲರಾದ್ರೂ ಕಥೆ ಮುಗಿದೋಯ್ತು, ಯಾರು ಗೆಲ್ಲಕ್ಕೆ ಆಗ್ತಾ ಇಲ್ಲ. ಜರಾಸಂಧ ನೋಡಿದನಂತೆ, ಅಬ್ಬ ಕಳ್ಳನ್ ಏನೋ ಅನ್ಕೊಂಡ್ಬಿಟ್ಟಿದ್ದೆ, ಭಾರಿ ಪರಾಕ್ರಮಿ ಅನ್ಕೊಂಡು ತಾನು ಯುದ್ಧಕ್ಕೆ ಬರ್ತಾನೆ. ಕೊನೆ ಬಾರಿ ತಾನು ಬರ್ತಾನೆ, ಕರ್ಣ ಜರಾಸಂಧ ಯುದ್ಧ ನಡೀತಾ ಇದೆ. ಕರ್ಣನಿಗಂತೂ ಜೀವದಲ್ಲಿ ಜೀವ ಇಲ್ಲ, ಇವನು ಮಹಾಪರಾಕ್ರಮಿ, ಇವನು ಇವನ ಜೊತೆ ಏನು ಯುದ್ಧ ಮಾಡ್ತೇನೆ ಅಂತ ಕರ್ಣನಿಗೆ ಭಾರಿ ಭಯ. ಆಗ ಯುದ್ಧ ಮಾಡ್ತಾ ಮಾಡ್ತಾ ಏನಾಯ್ತಂತೆ, ಇಬ್ಬರು ರಥ ಪುಡಿಪುಡಿ ಆಗೋಯ್ತು ಇಬ್ಬರದು ಕೂಡ. ಆಮೇಲೆ ಕರ್ಣ ಇಬ್ರು ಕೂಡ ಬಿಲ್ಲು ಬೇರೆ ಅಸ್ತ್ರಗಳು ಮುಗಿದೋಯ್ತು, ಇಬ್ರು ಕುಸ್ತಿ ಬಿದ್ದರು, ಕುಸ್ತಿ ಆಡ್ತಾ ಇದ್ದಾರೆ ಎಲ್ಲ ಬಂಗುದ ಮೇಲೆ. ಆಗ ಕರ್ಣನಿಗಂತೂ ಏನು ಹೋಪ್ಸಿಲ್ಲ, ಈಗ ಜರಾಸಂಧ ಬಲಿ ಬಾಹುವರದಲ್ಲಿ ಭಾರಿ ದೊಡ್ಡವನು, ಅವನು ಬ್ರಹ್ಮರವರ ಶಿವನವರ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದೆ. ಅವನ ಜೊತೆ ಏನು ಯುದ್ಧ ಮಾಡ್ತೇನೆ ಅಂತ ಭಯ ಅವನಿಗೆ. ಆಯ್ತೋಯ್ತು ಹೊಡಿತಾ ಇದ್ದಾನೆ ಪರಶುರಾಮದೇವರ ವರ, ಎಂಥ ಕೆಲಸ ಮಾಡ್ತಾ ಇದೆ ಅಂದ್ರೆ, ಕರ್ಣ ಒಂದು ಪೆಟ್ಟು ಹಾಕಿದರೆ ಸರಿಯಾಗಿ ಎಲ್ಲಿ ಬಿಡ್ತಾ ಇದೆ ಗೊತ್ತೇನದು, ಜರಾಸಂಧ ಜಾಯಿಂಟ್ ಇತ್ತಲ್ಲ ಆ ಜಾಯಿಂಟ್ ಗೆಟ್ಟು ಬಿಡ್ತಾ ಇದೆ. ಅವ್ನು ಹುಟ್ಟಿದಾಗ ಎರಡು ಹೋಳ ಆಗಿಬಿಟ್ಟಿದ್ದ, ಎರಡು ಹೋಳನ್ನು ಜಾಯಿಂಟ್ ಮಾಡಿದ್ರು ಜರಾ ರಾಕ್ಷಸಿ, ಮಧ್ಯೆ ಜಾಯಿಂಟ್ ಇತ್ತಲ್ಲ ಆ ಜಾಯಿಂಟ್ ಮೇಲೆ ಎಟ್ಟು ಬಿಡ್ತಾ ಇದೆ. ಆಗ ಜರಾಸಂಧ ಅಂದ್ಕೊಂಡಂತೆ, ಏನಿದು ಆಶ್ಚರ್ಯ, ನನ್ನ ಗುಟ್ಟು ಗೊತ್ತಾಗಿದೆ ಅಂತ ಕಾಣುತ್ತೇನೆ ಅನ್ಕೊಂಡ್ಬಿಟ್ಟಂತೆ ಪಾಪ. ಅವ್ರಿಗುಟ್ಟು ಇವನಿಗೆ ಗೊತ್ತಿಲ್ಲ, ಇವನಿಗುಟ್ಟು ಅವನಿಗೆ ಗೊತ್ತಿಲ್ಲ, ಇದು ಸಮಸ್ಯೆ. ಇಬ್ಬರು ಕೂಡ ಕನ್ನಡ ಹೇಳ್ಕೊಂಡ್ಬಿಟ್ಟಿದ್ದಾನೆ, ನನಗುಟ್ಟು ಇವನಿಗೆ ಗೊತ್ತಾಗಿಲ್ಲ ಅಂತ ಅವನಿಗೆ ಪರಶುರಾಮದೇವರು ವರ ಅದಕ್ಕೆ ಹೊಡಿತಾ ಇದ್ದೇನೆ ಅಂತ ಕನ್ನಡ ಇದು ಇಟ್ಟಿಲ್ಲ. ಆದ್ರೆ ಇವನಿಗೆ ಜರ ನನ್ನ ಜೋಡಿಸಿಬಿಟ್ಟಿದ್ದಾಳೆ, ನಾನು ಸಾಯ್ಬೇಕಾದ್ರೆ ಎಲ್ಲಿ ಹೊರರು ಸಾಯೋದಿಲ್ಲ, ಅಲ್ಲಿ ಸೀಳ್ಬೇಕು, ಕರೆಕ್ಟಾಗಿ ಸೀಳ್ಬೇಕು, ಅಲ್ಲಿ ಸೀಳು ಬಿಸಾಕಬೇಕು. ಅದನ್ನು ಇವರಿಗೂ ಕೂಡ ಯಾರು ಮಾಡಿರಲಿಲ್ಲ. ಆಗ ಜರಾಸಂಧ ಅಂದ್ಕೊಂಡಂತೆ, ರೆಗ್ದಾತ ಬೈತದಿತಿ ಹೋ ಹಲಿನಾ ಇತಿ, ಬಲರಾಮದೇವರು ನಾನು ಯುದ್ಧ ಮಾಡಿದ್ದೇವೆ, ಅವರು ಕೂಡ ಇಲ್ಲಿ ಹೊಡೆದಿರಲಿಲ್ಲ ಅಂತ ಅನ್ಕೋತಾನು. ಬಲರಾಮದೇವರು ಇಲ್ಲಿ ಪೆಟ್ಟಾಕಿರಲಿಲ್ಲ, ನನ್ನ ಗುಟ್ಟು ಅವರಿಗೆ ಗೊತ್ತಾಗಿರಲಿಲ್ಲ, ಇವನು ಹಾಕಿದ್ದಾನೆ ಅಂದಮೇಲೆ ನನ್ನ ಗುಟ್ಟು ಗೊತ್ತಾಗಿದೆ ಅಂತ ತಪ್ಪು ತಿಳ್ಕೊಂಡ್ಬಿಡ್ತಾನೆ ಜರಾಸಂಧ. ತಪ್ಪು ತಿಳ್ಕೊಂಡು ಸ್ವಲ್ಪ ಭಯನೂ ಆಗುತ್ತೆ, ಏಟು ಭಾರಿ ಜೋರಾಗಿ ಬೀಳಕ್ಕೆ ಶುರುವಾಗುತ್ತೆ. ತಮಾಷೆ ಅಂದ್ರೆ ಕರ್ಣ ಎಲ್ಲಿಗೋ ಹೊಡಿತಾನೆ ಪಾಪ, ಗುರಿ ಕರೆಕ್ಟಾಗಿ ಅಲ್ಲಿಗೆ ಹೋಗ್ತಾ ಇದೆ, ಎಲ್ಲಿಗೆ ಹೊಡೆದ್ರು ಅಲ್ಲಿಗೆ ಹೋಗ್ತಾ ಇದೆ. ಪರಶುರಾಮದೇವರು ವರ ಹೇಗಿದೆ ನೋಡಿ ಅಂತ ಹೇಳ್ತಾರೆ. ದೇವರು ದಯ ಮಾಡಿದ್ರೆ ಕಣ್ಣು ಮುಚ್ಕೊಂಡು ಹೊಡೀರಿ, ಕರೆಕ್ಟ್ ಕೆಲಸ ಆಗುತ್ತೆ. ದೇವರು ದಯ ಮಾಡಿಲ್ಲ, ಎಷ್ಟು ನೋಡಿ ತಪ್ಪಂತೆಲ್ಲೋ ಬೀಳುತ್ತೆ ಹೊರತು ಮುಂದೆ ಹೋಗೋದೇ ಇಲ್ಲ. ದೇವರ ಅನುಗ್ರಹ ಇದ್ದ ರೀತಿನೇ ಬೇರೆ, ದೇವರು ಕೈ ಬಿಟ್ಟರಾಗೋ ರೀತಿನೇ ಬೇರೆ. ಹುಲ್ಲು ಕಡ್ಡಿ ತೇಲುತ್ತೆ, ದೇವರು ಹಿಡಿದ್ರೆ ಬೇಕಾದ ಕೆಲಸ ಆಗಬಹುದು. ಸಣ್ಣ ಎಂಥ ಒಂದು ಪದಾರ್ಥ ಬಿದ್ದು ತಾನು ಮನೆಯಲ್ಲಿ ಓಡುತ್ತಾನೆ ಮನುಷ್ಯ ಬಿಡಬಹುದು, ಯುದ್ಧದ ಮನೆಯಿಂದ ಗೆದ್ದು ಬರಬಹುದು. ನೋಡಿರ್ತೇವಲ್ಲ ಪ್ಲೇನ್ ಆಕ್ಸಿಡೆಂಟ್, ಎಲ್ಲರೂ ನಿರ್ನಾಮ, ಒಂದು ಮಗು ಬದುಕಿರುತ್ತೆ ಅಂತ ಆಶ್ಚರ್ಯ. ಇನ್ಫ್ಯಾಕ್ಟ್ ಬದುಕ ಚಾನ್ಸಸ್ ಇರೋದಿಲ್ಲ, ಮಗು ಬದುಕಿರು. ಕಾರ್ ಆಕ್ಸಿಡೆಂಟ್, ತಂದೆ ತಾಯಿ ಎಲ್ಲ ಕೃಷ್ಣಾರ್ಪಣ, ಒಬ್ಬ ಮಗು ಮಾತ್ರ ಬದುಕಿರು. ಎಲ್ಲಿಂದ ಬಂತಿದ್ದು ಒಂದು? ದೇವ್ರು ಹೇಗೆ ಉಳಿಸ್ತಾನೆ ಉಳಿಸೋರನ್ನ? ಕೊಲ್ಲೋರನ್ನ ಬದುಕೋರು ಸತ್ತಿರ್ತಾರೆ, ಸಾಯ್ಬೇಕಾದ್ರೂ ಬದುಕಿರ್ತಾರೆ. ಇದು ನಮ್ಮ ಶಕ್ತಿ ಅಲ್ಲ, ದೇವರ ದಯೆ ಅಷ್ಟೇನೆ. ಆತನ ಅನುಗ್ರಹ ಬಂದಿತ್ತು ಅಂದ್ರೆ ಏನು ಬೇಕಾದ್ರೂ ಸಾಧಿಸಬಹುದು, ಇಲ್ಲದೆ ಹೋದ್ರೆ ಏನನ್ನೂ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಊಟ ಮಾಡಕ್ಕಾಗಲ್ಲ ವರಿಷ್ಠನಿಗೆ, ಅದು ಇದು ಬೇಡ, ಬಾಯಿ ತೆಗಲಕ್ಕಾಗೋದಿಲ್ಲ ಅಂತ ಸ್ಥಿತಿ ಬಂದು ಬಿಡ್ತಾರೆ. ಆ ಸ್ಥಿತಿಯಲ್ಲಿ ಕರ್ಣನಿಗೆ ಗೆಲುವು ಬರ್ತಾ ಐತೆ. ಜರಾಸಂಧ ಯೋಚನೆ ಮಾಡಿದ, ತೀರ್ಮಾನ ಮಾಡಿಕೊಂಡ, ಇನ್ನೂ ಯಾರು ತಡ ಮಾಡಿದ್ರೆ ನನ್ನ ಮೈ ಮೃದೇ ಬಿಡ್ತಾನೆ, ಇವನು ಸೀಳೇ ಬಿಡ್ತಾನೆ ಅಂತ ಅನಿಸಿಬಿಟ್ಟು ತಕ್ಷಣ ಹೊಡಿಲಕ್ಕೆ ಬಂದು ನನ್ನ ಕೈ ಹಿಡ್ಕೊಂಡ್ಬಿಡ್ತಾರೆ. ಹಾಗೆ ಕರ್ಣ ನೀನು ಮಹಾವೀರ ಅಂದ್ರೆ ಭಾರಿ ಖುಷಿಯಾಗಿಬಿಡುತ್ತೆ. ನಿನ್ನಂಥ ವೀರನ ಜೊತೆ ಯುದ್ಧ ಮಾಡೋದ ಪುಣ್ಯ ಮಾಡಿರಬೇಕು. ಆ ಯುದ್ಧ ಸಾಕಿಲಿಗೆ ಅಂತ, ಯುದ್ಧ ಸಾಕಿಲಿಗೆ ಡ್ರಾ, ಇವತ್ತಲ್ಲೇ ಡ್ರಾ ಮಾಡ್ಕೊಂಡ್ಬಿಡ್ತಾರಪ್ಪ, ಇನ್ನೇನು ಲಾಸ್ಟ್ ಗೆಲ್ಲೋ ಬಾಲ್ನಲ್ಲಿ ಸೂತ್ರ ಹೇಗೋ ಹಾಕಿ ಡ್ರಾ ಮಾಡಿಕೊಂಡು ನಿನ್ನನ್ನು ಸಮುದಾಯಿತು, ನಿಜವಾಗಿ ನಮ್ಮ ಸ್ನೇಹಿತರಾಗಿ ಬಿಡೋಣ ಅಂತ ಹೇಳಿದ್ರು. ಅವಿಬ್ರು ಸ್ನೇಹಿತರಾಗಿ ಬಿಡೋಣ, ನಮ್ಮಂಥ ವೀರರು ಗಲಾಟೆ ಮಾಡ್ಕೋಬಾರದು, ಅವಿಬ್ರು ಸ್ನೇಹಿತರಾಗೋಣ. ಜರಾಸಂಧನಿಗೆ ಪ್ರಾಣ ಭಯ ಹೀಗಂದ್ಕಂಡ, ಕರ್ಣನಿಗೆ ಲಕ್ಕು ಹಬ್ಬ ಸದ್ಯ, ಇವನು ಬೆಳೆ ಪ್ರಾಣ ತೆಗೆದು ಬಿಡ್ತಿದ್ದ, ಇವನು ಬೈ ಚಾನ್ಸ್ ನಾವು ಒಪ್ಕೊಂಡ್ಬಿಟ್ಟ, ದೇವರ ದಯ ಅನ್ಕೊಂಡಿದ್ದು ಓ ಒಂದು ಒಪ್ಕೊಂಡ್ಬಿಟ್ಟು. ಇಬ್ಬರು ವೀಕ್ನೆಸ್ ಹೇಗಿದೆ ಗಮನಿಸ್ಬೇಕು, ನಾವು ಇಬ್ಬರು ವೀಕ್ನೆಸ್ ವೀಕ್ನೆಸ್ ಏನೆ, ಇಬ್ಬರಿಗೂ ಗೊತ್ತು ಗೊತ್ತಿಲ್ಲ. ಆದ್ರೆ ಕರ್ಣ ಆ ಸಮಯದೊಳಗೆ ಒಪ್ಕೊಂಡೇ ಬಿಟ್ಟಂತ, ಇಬ್ಬರು ಗಡಿಯಾದ್ರು ಬಂದು ಕೈ ಹಿಡ್ಕೊಂಡ್ಬಿಡ್ತಾರೆ, ಕೈ ಹಿಡ್ಕೊಂಡು ಅವಿಬ್ರ ಸ್ನೇಹಿತರು ಅಂತ ಹೇಳಿಬಿಟ್ಟಂತ. ಇದು ಕರ್ಣನ ದೊಡ್ಡ ಆಪತ್ತು ಪರಿಹಾರವಾಗಿ ಹೋಯ್ತು. ಜರಾಸಂಧನ ಮೇಲಿನ ಜಯ ಅಂತ ಜನ ತಿಳ್ಕೊಂಡ್ಬಿಟ್ರು. ಜರಾಸಂಧನ ಮೇಲೆ ಗೆಲ್ಲೋದು ಬೇಕಾಗಿಲ್ಲ, ಡ್ರಾ ಮಾಡಿಕೊಂಡ್ರೆ ವಿನ್ ಆದಾಗ ಲೆಕ್ಕ. ಜರಾಸಂಧನಿಗೆ ಅಂಥ ಹೆಸರಿತ್ತು, ದೊಡ್ಡ ಪ್ರಬಲ ಟೀಮಿನ ಜೊತೆಗೆ ಡ್ರಾ ಮಾಡಿಕೊಂಡ್ರೆ ಗೆದ್ದವನು, ಗೆದ್ದಾಗ ಲೆಕ್ಕ ಇವನು. ಕರ್ಣನಿಗೆ ಅಂಥ ಕೀರ್ತಿ ಬಂದೋಯ್ತು. ಜರಾಸಂಧ ಅಂತಾನೆ, ನೋಡಯ್ಯ ಇನ್ನು ಮೇಲೆ ನಾವಿಬ್ಬರು ಕೂಡ ಸ್ನೇಹಿತರು, ನಿನಗೆ ನಾನು ತುಂಬಾ ಉಡುಗೊರೆ ಕೊಡ್ತೇನೆ, ಅಂಗರಾಜ್ಯ ಅಂತಿದೆ ಅದು ನೀನು ಕೊಡ್ತೇನೆ, ತಗೊಂಡ್ಬಿಡು ಅಂತ ಕೊಟ್ಟು ಪ್ರೆಸೆಂಟ್ ಮಾಡಿಬಿಡ್ತ. ಅಂಗರಾಜ್ಯವನ್ನು ಕೊಟ್ಟು ಕರ್ಣನಿಗೆ ಪಟ್ಟಾಭಿಷೇಕ ಮಾಡಿಬಿಟ್ಟಂತೆ. ನಮಗೊಂದು ಸ್ವಲ್ಪ ಸಂಶಯ ಬರುತ್ತದೆ, ಈಗಾಗಲೇ ಕೇಳಿದ್ದೇವೆ ನಾವು ಅಸ್ತ್ರ ವಿದ್ಯಾಭ್ಯಾಸದ ಕಾಲಕ್ಕೇನೆ ದುರ್ಯೋಧನ ಕರ್ಣನಿಗೆ ಅಂಗರಾಜ್ಯವನ್ನು ಕೊಟ್ಟು ಅಂಗರಾಜ ಅಂತ ಕರೆದಾಗಿದೆ ಈಗಾಗಲೇನೆ, ಇವನೇನು ಮತ್ತೆ ಕೊಟ್ಟ ಅಂತ ಸಂಶಯ. ಯಾರಿಗೂ ಅರ್ಥನೇ ಆಗೋದಿಲ್ಲ. ಆಚಾರ್ಯ ಬಿಡಿಸ್ತಾ ಇದ್ದಾರೆ, ಅದನ್ನ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ. ಅಂಗರಾಜ್ಯ ಅವನೂ ಕೊಟ್ಟ, ಅಂಗರಾಜ್ಯ ಇವನೂ ಕೊಟ್ಟ, ಇದೆಂತ ಸೊಲ್ಯೂಷನ್ ಅಂದ್ರೆ ನಿಮಗೆ ಗೊತ್ತಿಲ್ಲ. ಅಂಗರಾಜ್ಯ ದೊಡ್ಡ ರಾಜ್ಯ, ಅದರ ಅರ್ಧ ಭಾಗವನ್ನ ಮೊದಲು ಭೀಮಸೇನ ಗೆದ್ದು ಧೃತರಾಷ್ಟ್ರನಿಗೆ ಕೊಟ್ಟಿದ್ದ, ಅದನ್ನ ದುರ್ಯೋಧನ ಕೊಟ್ಟಿದ್ದ, ಉಳಿದ ಅರ್ಧ ಭಾಗ ಜರಾಸಂಧನ ಹತ್ರನೇ ಇತ್ತು, ಅದನ್ನ ಈಗ ಕೊಟ್ಟ. ಹೀಗಾಗಿ ಅವನು ಮೊದಲು ಅರ್ಧಾಂಗ ರಾಜನಾಗಿದ್ದ, ಈಗ ಪೂರ್ಣಾಂಗ ರಾಜನಾಗಿಬಿಟ್ಟ. ಅಷ್ಟೇ, ಮೊದಲು ಅರ್ಧಾಂಗ ರಾಜ, ಈಗ ಪೂರ್ಣಾಂಗ ರಾಜ. ಅಂತೂ ಕರ್ಣನಿಗೆ ಅಂಗರಾಜ್ಯ ಬಂದಿದ್ದು ಆಗಲೂ ಹೌದು ಈಗಲೂ ಹೌದು, ಏನೂ ಗೊಂದಲ ಇಲ್ಲ. ಇದನ್ನು ಬಿಟ್ಟು ಸುಮ್ಮನೆ ಬಂದ ಓದಿದ್ದಿದ್ರೆ ಮಹಾಭಾರತ ನಮಗೆ ಎಷ್ಟು ಕನ್ಫ್ಯೂಷನ್ ಆಗ್ತಿತ್ತು. ಈ ರೀತಿ ಸಂಶಯ ಪರಿಹಾರ ಮಾಡಬೇಕು ಅಂತಾನೆ ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯ ಛಿದಂ ಅಂತ ಕರೆದಿದ್ದ. ಮಹಾಭಾರತ ತಾತ್ಪರ್ಯ ಎಷ್ಟು ಆಳವಾದ ವಿಮರ್ಶನ ಗ್ರಂಥ, ಅಷ್ಟು ಪರ್ಫೆಕ್ಟ್ ವಿಮರ್ಶೆಯನ್ನು ಜಗತ್ತಿನಲ್ಲಿ ಬೇರೆ ಯಾವ ಗ್ರಂಥದ ಬಗ್ಗೂ ಯಾರು ಮಾಡಿಲ್ಲ. ಮಹಾಭಾರತಕ್ಕೆ ಮಾಡೋದಕ್ಕೂ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ, ಅದನ್ನು ಆಚಾರ್ಯರು ಮಾಡಿದ್ದ. ಹೀಗೆ ಪೂರ್ಣಾಂಗ ರಾಜನಾಗಿಬಿಟ್ಟ. ಕರ್ಣನ ಅದೃಷ್ಟ ನೋಡಿದ್ರ ಪಾಪ, ಮೊದಲು ಅರ್ಧ ರಾಜ್ಯ ಬಂತು ದುರ್ಯೋಧನದಿಂದ ಬಂತು, ಈ ಬಂತು ಜರಾಸಂಧನ ಬಂತು, ಇಬ್ರು ಪರಮ ಪಾಪಿಗಳೇ. ಜರಾಸಂಧನು ಐಕ್ಲಾಸ್ ತಮೋಯೋಗ್ಯ, ದುರ್ಯೋಧನ ಐಕ್ಲಾಸ್ ಅಂತ ಒಳ್ಳೆಯವರಿಂದ ಬರಬಾರದೆ ಕೆಟ್ಟವರಿಂದಾನೆ ಬಂತಲ್ಲ, ಅದಕ್ಕೆ ಉಳಿಲೇ ಇಲ್ಲ, ಕೊನೆಗೆ ಹೋಗೇ ಬಿಡ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಹೇಳ್ತಾರೆ ನೋಡಯ್ಯ, ನ್ಯಾಯವಾದ ಸಂಪಾದನೆ ಆದ್ರೂ ಕೊಡು, ಭ್ರಷ್ಟಾಚಾರದ ಕೊಡಬೇಡ, ಅದು ಉಳಿಯೋದಿಲ್ಲ ನಮ್ಮನ್ನು ಉಳಿಸೋದಿಲ್ಲ ಬೇಡ ಅಂತ ಹೇಳಿಬಿಡ್ತಾರಲ್ಲ ಆ ಥರ. ಆಚಾರ ಅದಕ್ಕೆ ಹೇಳ್ತಾರೆ, ದೇವ್ರ ಪೂಜೆ ಮಾಡಬೇಕಾದ್ರೂ ಕೂಡ ಕದ್ದು ದುಡ್ಡಿಲ್ಲಿ ದೇವ್ರ ಪೂಜೆ ಮಾಡಬೇಡಿ, ಮೋಸ ದುಡ್ಡಿಲ್ಲಿ ದೇವ್ರ ಪೂಜೆ ಮಾಡಬೇಡಿ. ಧರ್ಮ ಏನೇಜ್ಜ ಸಾಧನಾನಿ ಸಾಧಯಿತ್ವ ವಿಧಾನತಃ ಸ್ನಾತ್ವ ಸಂಪೂಜೆಯೇ ವಿಷ್ಣು ವೇದ ತಂತ್ರೋಕ್ತ ಮಾರ್ಗತಃ. ದೇವರಿಗೆ ನೀವು ಅಡಿಗೆ ಪದಾರ್ಥ ತರ್ತೀರಲ್ಲ, ಒಳ್ಳೆ ಸಂಪಾದನೆಯಿಂದ ತನ್ನಿ. ಆಮೇಲೆ ತುಳಸಿ ತರ್ತೀರಲ್ಲ, ಒಳ್ಳೆ ರೀತಿ ತನ್ನಿ. ಹೂ ತರ್ತೀರಲ್ಲ, ಒಳ್ಳೆ ರೀತಿ ತನ್ನಿ. ನೀರನ್ನ ಒಳ್ಳೆ ರೀತಿ ತನ್ನಿ. ಎಡಗೈಯಲ್ಲಿ ನೀರು ತರಬೇಡಿ, ನೀರು ತರಬೇಕಾದ್ರೆ ಬೆರಳದ್ದು ತರಬೇಡಿ, ದೇವ್ರ ಪೂಜೆ ಬರೋದಿಲ್ಲ. ಅದು ಬೆರಳು ಮೈಲಿಗಾಗುತ್ತೆ, ಊರು ಕೊಳೆಯಲ್ಲ ಸೇರ್ಕೊಂಡ್ಬಿಡುತ್ತೆ. ಆ ಕಡೆ ಉಸಿರು ಬಿಡದಂತೆ ತನ್ನಿ, ಶಾಸ್ತ್ರದಿಂದ ಮೈಲಿಗೆ ಆಗಬಾರದು. ಅದು ಕಲಶ ಪೂಜೆ ನೀರು ತರೋದಂದ್ರೆ ಸಾಮಾನ್ಯ ಅಲ್ಲ. ತುಳಸಿ ತರಬೇಕಾದ್ರೆ ತರ ವಾಸನೆ ಭಾರಿ ಚೆನ್ನಾಗಿದೆ ಅಂತ ಅಂದ್ಬಿಟ್ರೆ ದೇವ್ರು ಮುಟ್ಟಿ ನೋಡೋದಿಲ್ಲ. ಅದನ್ನ ಹೂವಿನ ವಾಸನೆ ನಮಗೆ ಬಡಿಕೊಡುದು, ತುಳಸಿ ವಾಸನೆ ನಮಗೆ ಬಡಿಕೊಡುದು, ಎಡಗೈ ಟಚ್ ಆಗಬಾರದು, ಮಂತ್ರ ಹೇಳದೆ ಬಿಡಿಸಬಾರದು. ಅದನ್ನ ತಮ್ಮ ಮನೆಯಿಂದನೇ ತರಬೇಕು, ತಾವು ಬೆಳೆಸಿ ತರಬೇಕು. ಚಾತುರ್ಮಾಸ ವ್ರತ ಈಗ ಉತ್ಥಾನ ದಾಸಿ ಬರುತ್ತೆ, ತುಳಸಿ ವಿವಾಹ ಮಾಡಬೇಕು ಅಂತ ಪದ್ಧತಿ. ನಮ್ಮ ಜನ ಏನ್ ಮಾಡ್ತಾರೆ, ಅಂಗಡಿಯಲ್ಲಿ ತರ್ತಾರೆ, ಮಾಡಿ ಹಾಕ್ಬಿಡ್ತಾರೆ. ಮಾಡೋದೆಲ್ಲ ತುಂಬಾ ದಿನ ಬಿಟ್ಟುಬಿಡಿ, ಮಾಡೋದ್ರೆ ಅಂಗಡಿಯಲ್ಲಿ ಯಾರೋ ಮಾಡಿ ಅಂತ ಮಾಡಿಬಿಡ್ತಾರೆ. ತಪ್ಪದು, ಚಾತುರ್ಮಾಸ ಶುರುವಾಗುತ್ತಲ್ಲ ಅವ ತುಳಸಿ ಗಿಡ ಶುರು ಬೆಳೆಸಬೇಕು. ನಾವು ಶುರು ಮಾಡಬೇಕು ಅವತ್ತಿನಿಂದ. ಈಗ 4 ತಿಂಗಳಾಗಿರುತ್ತೆ, ಇಷ್ಟೊತ್ತಿಗೆ ಏಕಾದಶಿ ಹಾಕಿದ್ರೆ 4 ತಿಂಗಳಾಗಿರುತ್ತೆ. ಮನೆಯಲ್ಲಿ ಮಗನ ಬೆಳೆಸಿದ್ರೆ ಹಾಗೆ ಹಾಕಿ, ಮಗನನ್ನ ಹೇಗೆ ಬೆಳೆಸ್ತಾರಲ್ಲ ಹಾಗೆ ತುಳಸಿಗೇನು ಬೇರೆ ಏನು ಖರ್ಚು ಮಾಡಬೇಕಾಗಿಲ್ಲ, ಬರೀ ನೀರು ಅಷ್ಟೇನೆ, ಒಳ್ಳೆ ನೀರು. ಮಗಳಿಗೆ ಏನೇನು ಕಾಫಿ ಗಿಫೆ ಎಲ್ಲ ಕೊಡಬೇಕಾಗುತ್ತೆ, ಊಟ ಹಾಕಬೇಕಾಗುತ್ತೆ. ತುಳಸಿಗೆ ಏನು ಬೇಕಿಲ್ಲ, ಬರೀ ನೀರು ಹಾಕಿಬಿಟ್ಟು ಗಾಳಿ ಬೆಳಕಿದ್ರೆ ಫಸ್ಟ್ ಕ್ಲಾಸ್ ಬೆಳೆಯುತ್ತೆ, ಉತ್ತಾನ ಜಾಸ್ತಿ ಬೆಳೆದಿರುತ್ತೆ. ಆಗ ಅದನ್ನು ಕೃಷ್ಣಾರ್ಪಣ ದೇವರಿಗೆ ಅರ್ಪಿಸಿಬಿಟ್ಟು ಅದು ತುಳಸಿ ವಿವಾಹವಾಗುತ್ತೆ ಅಂತ ಹೇಳ್ತಾರೆ. ಮನೆ ಕನ್ಯಾಂ ಕನಕ ಸಂಪನ್ನ ಮಂತ್ರ ಹೇಳದೆ ಅವತ್ತಿನ ದಿವಸ ಹಾಗೇನೆ ನಾವು ಬೆಳೆಸಿದ್ದೇವೆ ಪರಮಾತ್ಮ ಸ್ವೀಕಾರ ಮಾಡುವಂತ ಹೇಳಿ ಉತ್ಥಾನ ಜಾಸ್ತಿ ತುಳಸಿ ಕಲ್ಯಾಣ ಮಾಡಬೇಕಾದ ಪದ್ಧತಿ. ಯಾಕೆ ಹೇಳಿದ್ದು ಅಂದ್ರೆ, ತುಳಸಿಯಾಗಲಿ ಹೂವಾಗಲಿ ಏನೇ ಆಗಿರಲಿ ಧರ್ಮದ ರೀತಿಯಲ್ಲಿ ತರಬೇಕೇ ಹೊರತು ಅಧಾರ್ಮಿಕವಾಗಿ ತರಬಾರದು. ಇವತ್ತಾಗಲ್ಲ, ಇವನು ತುಳಸಿ ಏರಿಸ್ತಾನೆ, ಸಹಸ್ರ ತುಳಸಿ ಏರಿಸಿಬಿಡ್ತಾನೆ, 100 ಹೂವು ಏರಿಸಿಬಿಡ್ತಾನೆ, ಪಕ್ಕದ ಮೇಲೆ ಕಾಂಪೌಂಡ್ ಖಾಲಿ ಮಾಡಿಬಿಟ್ಟಿರ್ತಾನೆ. ಇದ್ಯಾವ ದೇವ್ರ ಪೂಜೆ ಇದು? ಒಂದು ಏನು ಬೇಡ, ನಿನ್ನ ಮನೇಲಿ ಬೇಡ, ಒಂದು ಹೂ ಹಾಸಕಯ್ಯ, ಏನು ಯೋಚನೆ ಇಲ್ಲ. ಒಂದು ತುಳಸಿ ದಳ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು ಇಂದಿರಾರಮಣನಿಗೆ ಅರ್ಪಿತಾವೆನಲು. ಒಂದು ತುಳಸಿ ಹಾಕು, ಒಂದು ಇದನ್ನು ಹಾಕು, ಏನು ಯೋಚನೆ ಬೇಡ. ನೀ ಕದ್ದು 1000 ಹಾಕೋದಕ್ಕಿಂತ ಸ್ವಂತ ಒಂದು ಹಾಕು. ಅದು ಇಲ್ಲ ಹೋದಲ್ಲೋ ಯೋಚನೆ ಮಾಡಿ. ವಿಜಯದಾಸ ಹೇಳ್ತಾರೆ, ತುಳಸಿ ತುಳಸಿ ಎಂದು ಸ್ಮರಣೆಯಾದರೂ ಮಾಡಿ ಜಲಜಾಕ್ಷ ನರ್ಚಿಸಿರಿ. ಅಯ್ಯ, ಒಳ್ಳೆ ತುಳಸಿ ಸಿಗಲಿಲ್ಲ, ನಿಮ್ಮ ಮನೆಯಲ್ಲಿ ಇಲ್ಲ, ಇನ್ನೊಬ್ಬರಿಂದ ತರೋದು ಬೇಡ, ತುಳಸಿ ಪಿಲ್ಲ ಪೂಜೆ ಮಾಡಾಗಿಲ್ಲ, ಯೋಚನೆ ಮಾಡಬೇಡ. ಮನಸ್ಸಲ್ಲಿ ತುಳಸಿ ಹಾಕ್ತೇನೆ ಅನ್ಕೊಂಡ್ಬಿಟ್ಟು ಹಾಕ್ಬಿಡು ಸಾಕು. ಹೊರತು ಅಂದ್ರೆ ಯಾವಾಗಲೂ ಇಲ್ದಾಗ ಮತ್ತೆ ದಿವಸ ಹಾಗೆ ಮಾಡಬಾರದು, ಇಲ್ದ ಹೋದಾಗ ಹಾಗೆ ಮಾಡಿಬಿಡು. ದೇವರು ಸ್ವೀಕಾರ ಮಾಡ್ತಾನೆ. ಮಾನಸವಾದ ಪುಷ್ಪ ಅಂತ ಕರೀತಾರೆ. ಹೂ ಇಲ್ಲ ಹೋದಲ್ಲೋ ಬಿಟ್ಬಿಡು, ಹೂ ಸಿಕ್ಕರೆ ಎಷ್ಟು ಸಿಗುತ್ತೆ ನಿನಗೆ, ಮನಸ್ಸಲ್ಲಿ 8 ಹೂ ಸಿಗುತ್ತೆ ಅಂತ ಆಚಾರ ಹೇಳ್ತಾರೆ. ಅಹಿಂಸಾ ಪ್ರಥಮಂ ಪುಷ್ಪಂ ದ್ವಿತೀಯಂ ಮೌನಂ ಇಂದ್ರಿಯ ನಿಗ್ರಹ. ಇವೆಲ್ಲ ಹೇಳಬೇಕಾದ್ರೆ ಅಹಿಂಸೆ ಸತ್ಯ ಧರ್ಮ ಶೌಚ ಇವೆಲ್ಲ ಹೂಗಳು. ಯಾರಿಗೂ ಹಿಂಸೆ ಮಾಡೋದಿಲ್ಲ ಅಂತ ದೇವರಿಗೆ ಹಾಕಿ ಒಂದು ಹೂ ಬೀಳುತ್ತಂತಾಗಲೇ, ನಾನು ಸತ್ಯವನ್ನೇ ಹೇಳುತ್ತೇನೆ ಇನ್ನೊಂದು ಹೂ ಅಂತ, ಮೋಸ ಮಾಡೋದಿಲ್ಲ ಮತ್ತೊಂದು ಹೂ, ಅಷ್ಟ ಭಾವಪುಷ್ಪಗಳು ಅಂತ ಹೆಸರು. ಈ ರೀತಿ ಬದುಕಿದರೆ ಮಾತ್ರ ನಮಗೆ ಮೋಕ್ಷದ ಆಸೆನೆ ಹೊರತು ಇಲ್ಲವರು ಎಂದೆಂದೂ ಮೋಕ್ಷದ ಯೋಚನೆ ಮಾಡಲಿಕ್ಕೆ ಬರೋದಿಲ್ಲ. ಈ ಜೀವನದಲ್ಲೇ ಕಳ್ಳ ಅನಿಸಿಕೊಳ್ಳುತ್ತಾನೆ, ಮೋಕ್ಷಕ್ಕೆ ಏನು ಹೋಗ್ತಾನೆ ಮನುಷ್ಯ. ಧರ್ಮೇಣ ಯಜ್ಜ ಸಾಧನ, ಧರ್ಮದ ಬದುಕು ಸಂಪಾದನೆ ಬದುಕಬೇಕು. ಇನ್ನೊಬ್ಬರ ಧರ್ಮ ಸಂಪಾದನೆ ನಾವು ಅಕಸ್ಮಾತ್ ಅವರು ಕೊಟ್ಟ ಸ್ವೀಕಾರ ಮಾಡಬೇಕೇ ಹೊರತು ಇಲ್ಲದವರು ಜೀವನವಲ್ಲ ಅಂತ ಶಾಸ್ತ್ರ. ಕರ್ಣನಿಗೆ ಏನಾಯ್ತು ಪಾಪ, ಅವನ ದುಷ್ಟ ಮೊದಲೇ ಇಸ್ಕೊಳ್ಬಾರದು. ಕ್ಷತ್ರಿಯ ಕ್ಷತ್ರಿಯ ದಾನ ಕೊಡಬೇಕು ಅಂತ ಇಸ್ಕೋಬಾರದು, ಇಸ್ಕೊಂಡ ಮೊದಲನೇ ತಪ್ಪು. ಅದು ಒಳ್ಳೆಯವರ ತಿಳಿಸ್ಕೊಂಡ, ಭಾರಿ ದುಷ್ಟರ ಹತ್ರ ಇಸ್ಕೊಂಡ್ಬಿಟ್ಟ, ದುರ್ಯೋಧನ ಹತ್ರ ರಾಜ್ಯ ಇಸ್ಕೊಂಡ, ಇವತ್ತರ ರಾಜ್ಯ ಇಸ್ಕೊಂಡ, ಕರ್ಣನ ವರ್ಚಸ್ಸೇ ಹೊರಟೋಯ್ತು. ಕರ್ಣನಂಥವನು ಸಾಮಾನ್ಯ ಅಲ್ಲ, ಸೂರ್ಯನ ಅವತಾರ. ಯಾಕಿಂತ ತಪ್ಪು ಮಾಡದ ಅಂದ್ರೆ, ಒಳ್ಳೆ ಸಹಸ್ರವರ್ಮ ಅಂತ ರಾಕ್ಷಸ ಇದ್ದ, ಅವನಿಂದ ಬುದ್ಧಿ ಕೆಡ್ತಾ ಇತ್ತು. ಪಾಪ, ಸೂರ್ಯಗ್ರಹಣ ಕಾಲಕ್ಕೆ ಸೂರ್ಯ ಹೇಗೆ ಹೊಳೆಯೋದಿಲ್ವೋ, ಕರ್ಣನ ಬುದ್ಧಿ ಹೊಳಿತಾ ಇಲ್ಲ, ತಪ್ಪು ಮಾಡಿಬಿಟ್ಟ, ಅದು ಇಸ್ಕೊಂಡ್ಬಿಟ್ನಂತೆ. ಈ ಜರಾಸಂಧ ಸೊಕ್ಕು ಮಾತ್ರ ಬಿಟ್ಟಿಲ್ಲ, ಕರ್ಣ ಅರ್ಧ ರಾಜ್ಯ ಕೊಟ್ಟಿದ್ದೇನೆ ತಗೊಂಡ್ಬಿಡು, ಇನ್ಮೇಲೆ ನೀನು ನನಗೆ ಭೃತ್ಯ ಅಂತ ಹೇಳಿಬಿಟ್ಟಂತೆ. ಮಾಮ ಕರ್ಮಕರಶ್ಚಸ್ಯಾಹ, ನಾನು ಹೇಳಿದಾಗಿರ್ಬೇಕು ಅಂತ ಹೇಳಿದ್ರೆ ಕಳೆ ಪ್ರಾಣ ಉಳಿದಿದ್ದೇ ಹೆಚ್ಚು. ಎಲ್ಲದಕ್ಕೆ ಅಶ್ವಸ್ತಿದ್ದಾನೆ, ಏನ್ ಮಾಡ್ಬೇಕು, ಅದಕ್ಕೆ ತಲೆ ಹಾಕ್ತಾನೆ ಇದ್ದಾನೆ. ಈ ರೀತಿ ಮಾಡಿದ್ದಕ್ಕೆ ಕರ್ಣನ ಜೀವನ ಹಾಳಾಗಿ ಹೋಯಿತು, ಕೊನೆಗೆ ಸಾಯೋಯೋಗ ಬಂತು. ಅದೇ ರೀತಿ ರಾಮಾಯಣಕ್ಕೆ ಹೋಗಬೇಕು, ಅಲ್ಲಿ ಹೀಗೆ ಆಗಿತ್ತು. ವಾಲಿ ರಾವಣರ ಯುದ್ಧ ಶುರುವಾಗುತ್ತೆ, ಅಲ್ಲೂ ಕೂಡ ವಾಲಿ ರಾವಣರ ಯುದ್ಧ ಶುರುವಾಯಿತು. ಇನ್ನೇನು ಯುದ್ಧ ಮಾಡ್ತಾ ಮಾಡ್ತಾ ಭಾರಿ ಭಯ ಆಯಿತು, ರಾವಣನಿಗೂ ಭಯ ಆಯಿತು, ವಾಲಿಗೂ ಭಯ ಆಯಿತು. ನಮ್ಮ ವಾಲಿ ಕತೆ ಗೊತ್ತಲ್ಲ. ಅದು ಸಮುದ್ರ ಸ್ನಾನಕ್ಕೆ ಹೋದವನನ್ನ ರಾವಣ ಹಿಡಿಲಿಕ್ಕೆ ಅಂತ ಹೋಗ್ತಾನೆ. ವಾಲಿ ನೋಡಿದನಂತೆ, ಯಾರೋ ಹಿಂದೆ ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಅವನಿಗೆ. ರಾವಣ ನೋಡಿದ, ವಾಲಿ ಬಗ್ಗೆ ಭಾರಿ ಕೇಳಿದ್ದ, ಇವನು ಎದುರಿಗೆ ಯುದ್ಧ ಮಾಡಿದ್ರೆ ಭಾರಿ ಕಷ್ಟ ಇವನ ಕೈಲಿ, ಹೇಗೋ ಅರ್ಗೆ ಗಿರ್ಗೆ ಕೊಡ್ತಿದ್ದಾನೆ, ಸ್ವಲ್ಪ ಆ ಕಡೆಗೆ ನೋಡ್ತಿದ್ದಾನೆ, ಹಿಂದೆ ಹಿಡಿದಕ್ಕೆ ಅಂತ ಮೆಲ್ಲೋ ಬರ್ತಾ ಇದ್ದಾನೆ ರಾವಣ. ವಾಲಿ ಭಾರಿ ಬುದ್ಧಿವಂತ, ಯಾರೋ ಬರ್ತಿದ್ದಾರೆ ಸೂಚನೆ ಸಿಕ್ತಂತೆ, ಕೈಲಿ ನೀರು ಹಿಡ್ಕೊಂಡಿದ್ದಾನೆ, ಹಿಂದೆ ರಾವಣ ಬರ್ತಾನೆ ನೋಡ್ತಾನೆ. ಅವನೇನೋ ರಾವಣ ಹಿಡಿಬೇಕು ಅವನನ್ನು, 20 ಕೈ ಚಾಚಿ ಬಿಟ್ಟಿದ್ದಾನೆ. ವಾಲಿ ಏನ್ ಮಾಡಿದನಂತೆ, 2 ಹೆಜ್ಜೆ ಹಿಂದೆ ಹೋಗ್ತಾನೆ, ಕಪ್ಪಂತ ಸೊಂಡದ ತಾನು ಹಿಡಿದು ಬಿಡ್ತಾನೆ, ರಾವಣ ಸಿಕ್ಕಾಕೊಂಡ್ಬಿಡ್ತಾನೆ. ವಾಲಿ ಸಂಧಾನೆ ಬಿಡೋದಿಲ್ಲ, ಪಾಪ ಸಂಧಾನೆ ಬಿಡೋದಿಲ್ಲ. ಅರ್ಘ್ಯ ಕೊಟ್ಟು ಅಲ್ಲಿ ಇನ್ನೊಂದು ಸಮುದ್ರಕ್ಕಾರಿ, ಮತ್ತೊಂದು ಸಮುದ್ರಕ್ಕಾರಿ ಸಂಧಾವನ್ನು ಮುಗಿಸಿ ಕಿಷ್ಕಿಂದಾಪಟ್ಟಣಕ್ಕೆ ಬಂದು ಅಷ್ಟೊತ್ತು ಸುಸ್ತಾಗಿರುತ್ತೆ ಪಾಪ, ರಾವಣರು ಬಿಟ್ಟುಬಿಡ್ತಾನೆ, ದಪ್ಪಂದು ಕೆಳಗೆ ಬಿಡುತ್ತಾನೋ. ಇಲ್ಲಿ ಜರಾಸಂಧನ ಸ್ಥಿತಿ ಆಯ್ತು ರಾವಣನ ಸ್ಥಿತಿಯಲ್ಲಿ. ರಾವಣ ನಲ್ಲಗೆ ಹೇಳುತ್ತಾನೆ, ವಾಲಿನೂ ಹೇಳುತ್ತಾನೆ. ಆಗ ರಾವಣ ಯೋಚನೆ ಮಾಡ್ತಾನೆ, ಎಂಥ ಪರಾಕ್ರಮಿ ಇದ್ದಾನೆ ಇವನು, ನನ್ನನ್ನು ಹಿಂದೆಯಿಂದ ಅವನು ಹಿಡಿದು ಬಿಟ್ಟನಲ್ಲ, ಹಿಡಿದು ಆಕಾಶ ಪೂರ್ತಿ ಹಾರಿಸಿ ಆಡಿಬಿಟ್ಟ ಇವನು, ಇದು ಅಂಗದನ್ನು ತೊಟ್ಟಿ ಹುಳು ಅಂತ ಕಟ್ಟು ಬೇರೆ ಹಾಕಿದ್ದಂತೆ. ನೋಡು, ಹುಳುಗಳು 10 ತಲೆಯ ಹುಳಿ ಹಿಡ್ಕೊಂಡ್ಬಂದಿದೆ ನೋಡಯ್ಯ. ಅವನಿಗೆ ಗಾಬರಿ ಆಯ್ತಂತೆ, ಸದ್ಯ ನಾನು ಬದುಕಿದ್ದೇ ಪುಣ್ಯ ಅಂತ ತಿಳ್ಕೊಂಡವನು. ಈ ವಾಲಿ ಯೋಚನೆ ಮಾಡ್ತಾನೆ, ನಾನು ರಾವಣ ಅಕಸ್ಮಾತ್ ನನ್ನ ಕೈಯಲ್ಲಿ ಸಿಕ್ಕ ಸರಿ ಹೋಯಿತು, ಅಕಸ್ಮಾತ್ ನನ್ನ ಅವನು ಹಿಡಿದ್ಬಿಟ್ಟಿದ್ರೆ ನನಗೆ ತೀರಾಗ್ತಿತ್ತು ಅಂತ ಅವನಿಗೂ ಭಯ. ರಾವಣ ಅಂದನಂತೆ, ನೋಡು ವಾಲಿ, ನೀನು ಮಹಾಪರಾಕ್ರಮಿ, ನಾನು ಪರಾಕ್ರಮಿ, ನಾವು ಜಗಳಾಡಬಾರದು, ಸ್ನೇಹಿತರಾಗೋಣ, ಕೈ ಚಾಚಿದ್ರು, ಇಬ್ಬರು ಫ್ರೆಂಡ್ಸ್ ಆಗಿಬಿಟ್ರು. ಇಲ್ಲಿ ಅರ್ಥ ಮಾಡ್ಕೋಬೇಕು, ಅಲ್ಲಿ ಇಲ್ಲಿ ಕರ್ಣ ಜರಾಸಂಧ ಸ್ನೇಹಿತರಾದರು, ಅಲ್ಲಿ ರಾವಣ ವಾಲಿ ಸ್ನೇಹಿತರಾದರು. ಅದಕ್ಕೆ ವಾಲಿನ ರಾಮದೇವರು ಕೊಂದು ಹಾಕಿಬಿಡ್ತಾರೆ. ಅಂತ ದುಷ್ಟರ ಸಹವಾಸ ಮಾಡಿದ್ದಕ್ಕೆ ವಾಲಿ ಬದುಕಲಿಕ್ಕಾಗಲಿಲ್ಲ, ರಾವಣರ ಸ್ನೇಹ ವಾಲಿಯ ಪ್ರಾಣ ತೆಗೆಯಲಿಕ್ಕೆ ಕಾರಣ ಆಯಿತು. ಇಲ್ಲಿ ಕರ್ಣ ಜರಾಸಂಧನ ಸ್ನೇಹ ಮಾಡಿದ, ದುರ್ಯೋಧನ ಸ್ನೇಹ ಮಾಡಿದ, ಅಲ್ಲಿ ರಾಮ ತಾನೇ ಕೊಂದ, ಇಲ್ಲಿ ಕೃಷ್ಣ ಅರ್ಜುನ್ ಕೈ ಕೊಲಿಸ್ತಾನೆ, ಕೊಂದ್ಬಿಡವನನ್ನು ಅಂತ ಹೇಳ್ತಾನೆ. ದುಷ್ಟರ ಸಹವಾಸ ಎಷ್ಟು ಅಪಾಯಕರ ಅಂತ ಹೇಳೋದಕ್ಕೆ ಸಾಕ್ಷಿ. ವಾಲಿ ರಾವಣರ ಸಹವಾಸ ಮಾಡಿದ್ದಕ್ಕೆ ರಾಮನಿಂದ ದೂರ ಆದ, ಕರ್ಣ ಜರಾಸಂಧ ದುರ್ಯೋಧನ ಸಹವಾಸ ಮಾಡಿದ್ದಕ್ಕೆ ಭೀಮಕೃಷ್ಣರಿಂದ ದೂರ ಆಗಿಬಿಡ್ತಾರೆ. ಅದಕ್ಕೆ ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ, ನಮ್ಮ ಜೀವನದಲ್ಲಿ ಸಜ್ಜನ ಸಹವಾಸ ಅತ್ಯುತ್ತಮವಾದ ವ್ರತ ಆಗಬೇಕು. ಇಲ್ಲಿ ಕರ್ಣ ಇಷ್ಟು ಮಾಡಿದ, ಹೇಳಿದ್ದಕ್ಕೆಲ್ಲ ತಲೆ ಹಾಕಿದ, ಹೊರಟೇ ಬಿಟ್ಟ. ಇಷ್ಟೊತ್ತಿ ದುರ್ಯೋಧನಾದಿಗಳೆಲ್ಲ ಕರ್ಣನ ಜೊತೆ ಏನಾಯ್ತೋ ಏನೋ, ತಾನಂತೂ ಮದುವೆ ಮಾಡ್ಕೊಂಡ್ಬಿಟ್ಟ, ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡು ಆರಾಮಾಗಿದ್ದು ಬಿಟ್ಟಿದ್ದಾನೆ. ಕರ್ಣ ವಾಪಸ್ ಹೋಗಿಟ್ಟ, ಉಳಿದವರಾಗಿದ್ರೆ ವಾಪಸ್ ಹೋಗ್ಬಾರದಾಗಿತ್ತು, ಪಾಪಿಷ್ಟ ಕೈ ಬಿಟ್ಟು ಹೋದ ಅಂತ ಹೋಗ್ಬೇಕಾಗಿತ್ತು. ಕರ್ಣ ಹಾಗೆ ಮಾಡಲಿಲ್ಲ, ಪಾಪ ಸೀದಾ ವಾಪಸ್ ಹೋದ. ದುರ್ಯೋಧನ ನೋಡಿದ, ಕರ್ಣ ಬಂದಿದ್ದೇ ಆಶ್ಚರ್ಯ, ಅರೆ ಕರ್ಣ ಬದುಕಿ ಬಂದ್ಬಿಟ್ಟಿ ಅಂತ ಆಲೇ ಎಲ್ಲ ತೀರ್ಮಾನ ಮಾಡಿದ್ರು ಹೋಗಿರ್ಬೇಕು ಅಂತೇಳಿ, ಎಷ್ಟೊತ್ತಿಗೆ ಹೋದ ಅಂತ ಕೇಳೋದಕ್ಕೆ ಅಂತ ಹೊರಟ್ರೆ ಬದುಕಿ ಬಂದ್ಬಿಟ್ಟಿದ್ದಾನೆ. ಅಷ್ಟೇ ನೋಡ್ತಾನೆ, ಒಳ್ಳೆ ವರ್ಚಸ್ಸಿದೆ, ಅದು ಸಾವಿರದ ಅಂದಾಗ ಅಂಗರಾಜ್ಯದ ಅಧಿಪತಿ ಆಗಿಬಿಟ್ಟಿದ್ದಾನೆ, ಪೂರ್ತಿ ಅಂಗರಾಜ್ಯದ ಅಧಿಪತಿ. ಅದನ್ನು ನೋಡಿದ ತಕ್ಷಣ ಕರ್ಣ ದುರ್ಯೋಧನಿಗೆ ಎಷ್ಟು ಖುಷಿ ಆಯ್ತು ಅಂತ ಕೇಳಿದ್ರೆ, ಕರ್ಣ ಗೆದ್ದು ಬಂದ ಅಂತ ಖುಷಿ ಅಲ್ಲ, ಓ ಕರ್ಣ ಮಹಾವೀರ, ಒಬ್ಬ ಜರಾಸಂಧನನ್ನ ಯಾರಿಗೂ ಸೋಲಿಸಕ್ಕಾಗಿದ್ದಿಲ್ಲ, ಬಲರಾಮದೇವರಿಗೆ ಪ್ರಾಬ್ಲಮ್ ಆಗಿದ್ದ ಅವನು, ಅಂಥವನನ್ನ ಕರ್ಣ ಸೋಲಿಸಿ ಗೆದ್ದು ಅವಳಿಂದ ಇನಾಮ್ ಬೇರೆ ತಗೊಂಡು ಬಂದಿದ್ದಾನೆ ಅಂದ್ರೆ, ಇವನು ಅಂತಿಂಥವನಲ್ಲ, ಸಾಕ್ಷಾತ್ ಕೃಷ್ಣ ಇದ್ದಾಗೆ ತಿಳ್ಕೊಂಡ್ಬಿಟ್ನಂತೆ. ನೋಡಿ, ಜೀವೇಶ್ವರಕ್ಕೆ ತಿಳ್ಕೊಂಡಾಗ ಆಯ್ತು, ಅವನಿಗೆ ಜೀವೇಶ್ವರಕ್ಕೆ ತಿಳ್ಕೊಂಡಲ್ಲ, ಅಂಧಂತ ಬಸಿ ಹೋಗ್ಲಿಕ್ಕೆ ಒಳ್ಳೆ ದಾರಿ ಆದಾಗ ಆಯ್ತು. ದುರ್ಯೋಧನಡಿ, ಕೃಷ್ಣನಿಗೆ ಯಾರನ್ನ ಕಂಪೇರ್ ಮಾಡ್ತೀರಿ ನೀವೀಗ? ತುಂಬಾ ಬೆಳಕಿದೆ, ಸೂರ್ಯ ಅಂತ ಕರೆದು ಬಿಡ್ತೀರಾ? ಎಷ್ಟು ಬೆಳಕಿರಲಿ, ಸೂರ್ಯ ಅಲ್ಲ, ಒಬ್ಬ ಸೂರ್ಯನ ಮುಂದೆ ಕೋಟಿ ಕೋಟಿ ಬೆಳಕೇನೂ ಅಲ್ಲ. ಎಂಥ ತೇಜಸ್ವಿ ಇರಲಿ ಮನುಷ್ಯ, ಎಂತ ಸಾವಿರ ಸಾವಿರ ಬ್ರಹ್ಮದೇವರು ಬರಲಿ, ಪರಮಾತ್ಮನಿಂದ ಡಲ್ ಆಗಿಬಿಡ್ತಾರೆ, ದೇವರ ಶಕ್ತಿನೇ ಅಂಥದ್ದು. ಈ ದುರ್ಯೋಧನ ಎಂಥ ಪಾಪಿಷ್ಟ, ಈ ರೀತಿ ಗೆದ್ದಿದ್ದಕ್ಕೆ ಕೃಷ್ಣನಿಗೆ ಸವ ನಮ್ಮ ಕರ್ಣ ಅಂತ ತಿಳ್ಕೊಂಡ್ರೆ ನಿಜವಾದ ಮೂರ್ಖತನದ ಪರಮಾವಧಿ. ಅಷ್ಟೇ ಅಲ್ಲ, ಇನ್ಮೇಲೆ ಯುದ್ಧ ಮಾಡೋದಕ್ಕೇನು ಯೋಚನೆ ಬೇಕಾಗಿಲ್ಲ, ಪಾಂಡವರನ್ನ ಕೊಂದೇ ಬಿಡ್ತಾರೆ ಕರ್ಣ ಅಂತ ತಿಳ್ಕೊಂಡ್ಬಿಟ್ಟಂತೆ. ಈ ಭ್ರಮೆ ಕೂಡ ಅವನಿಗೆ ಹುಟ್ಟಿತು. ಈ ಭ್ರಮೆಯನ್ನು ನಿಜವಾದ ಭ್ರಮೆ ಇದು. ಅವತ್ತಿನಿಂದ ಕರ್ಣನ ಬಗ್ಗೆ ಅವರ ವ್ಯೂ ಚೇಂಜ್ ಆಗಿಬಿಡುತ್ತೆ. ಮಹಾಪರಾಕ್ರಮಿ ಅಂತ ಗೊತ್ತಿತ್ತು, ಅಸ್ತವಿದ್ಯಾಕಾರಕ್ಕೆ ಪರೀಕ್ಷೆ ಕಂಡು ಹೊರತಿದ್ರು, ಈಗಂತೂ ವಿಶ್ವಾಸ ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಅಂದ್ರೆ ಜರಾಸಂಧನ ಮೇಲಿನ ಇಂಥ ಒಂದು ಗೆಲುವಿನ ಹಿನ್ನೆಲೆ ಯೋಚನೆ ಮಾಡಲಿಲ್ಲ ಅವನು. ಪರಶುರಾಮದೇವರ ವರ ಇದೆ, ಅದಕ್ಕೆ ಗೆದ್ದ, ಪರಶುರಾಮದೇವರು ದೊಡ್ಡವರು, ಅವರನ್ನ ಶರಣ ಹೊಂದಬೇಕು ಅಂತ ಯೋಚನೆ ಮಾಡಲಿಲ್ಲ. ಈ ಕರ್ಣನೇ ಭಾರಿ ದೊಡ್ಡವನು ಅಂತ ತಿಳ್ಕೊಂಡು ದುರ್ಯೋಧನ ತುಂಬಾ ತಪ್ಪು ಮಾಡ್ತಾ ಇದ್ದಾನೆ. ಅಲ್ಲಿ ಒಂದು ದೊಡ್ಡ ಘಟ್ಟ ಮುದಂತಿ ಆಗಿದೆ. ದುರ್ಯೋಧನನಿಗೆ ಅವಳು ಸಿಕ್ಕಲು ಹೆಂಡತಿ, ಮಹಾಭಾರತದಲ್ಲಿ ಅವಳ ಹೆಸರು ಹೇಳಿಲ್ಲ, ಎಲ್ಲ ಜನ ಕೇಳಿ ಅಭ್ಯಾಸ ಆಗಿಬಿಟ್ಟಿದೆ, ಭಾನುಮತಿ ಭಾನುಮತಿ ಅಂತ ಕೇಳಿ ಅಭ್ಯಾಸವಾಗಿದೆ. ಅದು ಮೂಲ ಮಹಾಭಾರತದಲ್ಲಿ ಬಂದಿಲ್ಲ. ಮೊಟ್ಟ ಮೊದಲ ಬಾರಿಗೆ ಹೆಸರು ಉಪಯೋಗಿಸಿದ್ದು ಭಟ್ಟನಾರಾಯಣ ಅಂತಿದ್ದಾನೆ, ವೇಣಿ ಸಂಹಾರ ಅಂತ ಬರೆದಿದ್ದಾನೆ. ಅವನು ಉಪಯೋಗಿಸ್ತ, ಮುಂದೆ ಪಂಪ ಉಪಯೋಗಿಸ್ತ, ಅದೆಲ್ಲರೂ ಉಪಯೋಗಿಸಿಬಿಟ್ರು. ಎಷ್ಟು ಮಟ್ಟಿಗೆ ಅಂದ್ರೆ ವೇದವ್ಯಾಸ ಮರ್ತಿರಬೇಕು ಅನ್ನೋಷ್ಟು ಮಟ್ಟಿಗೆ. ಕೊನೆ ಪಕ್ಷ ನಿಜವಾಗಲೂ ಕೂಡ ಅದು ಮಹಾಭಾರತದ ಹೆಸರಲ್ಲ ಅದು. ಅವಳ ಹೆಸರನ್ನು ವೇದವ್ಯಾಸ ಹೇಳಲಿಲ್ಲ, ಅವಳ ಹೆಸರು ಹೇಳೋಷ್ಟು ಕೂಡ ಯೋಗ್ಯತೆ ಅವಳಿಗಿಲ್ಲ. ಮಂಥರಿ ಅವಳ ಹೆಸರಲ್ಲ, ಗೂನಿ ಅಂತ ಅಷ್ಟೇ ಅರ್ಥ ಅದಕ್ಕೆ. ಮಂಥರಿ ಅಂದ್ರೆ ಗೂನಿ ಅಂತ ಹೆಸರು, ಅದಕ್ಕೆ ಮಂಥರಿ ಅವಳು. ಇವಳು ಅವಳ ಹೆಸರು ಹೇಳದೇನೆ ಮಂಥರಿ ಅಂತ ಅಷ್ಟೇ ಹೇಳಿದ್ರು. ಇವನು ಬರೀ ಕಾಶಿರಾಜರ ಮಗಳು, ದುರ್ಯೋಧನ ಹೆಂಡತಿ ಅಷ್ಟೇ, ಆದ್ರೆ ಅಲಕ್ಷ್ಮಿ ಹೊರತು ಇನ್ಯಾರೂ ಅಲ್ಲ ಅಂತ ಅವಳ ಜೊತೆ ವಿವಾಹವಾಯ್ತಂತೆ. ದುರ್ಯೋಧನೆಗೆ ಅವಳಲ್ಲಿ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ, ಒಬ್ಬನ ಗಂಡು ಮಗ ಲಕ್ಷಣ ಅಂತ ಹೆಸರು, ಹೆಣ್ಣು ಮಗಳು ಲಕ್ಷಣ ಅಂತ ಹೆಸರು. ಇಬ್ಬರು ಲಕ್ಷಣನೇ, ಲಕ್ಷಣ ಲಕ್ಷಣ, ಹುಟ್ಟಿದ ಲಕ್ಷಣ ಯಾರು ಗೊತ್ತೇನಿ ಇವನು. ಈ ರೀತಿ ಮಹಾಭಾರತವನ್ನ ರಾಮಾಯಣಕ್ಕೆ ಯಾರು ಲಿಂಕ್ ಮಾಡಲಿಲ್ಲ, ಮಹಾಭಾರತ ತಾತ್ಪರ್ಯದ ಆಚಾರ್ಯ ಲಿಂಕ್ ಮಾಡಿ ಹೇಳ್ತಾ ಇದ್ದಾರೆ. ರಾಮಾಯಣದಲ್ಲಿ ರಾವಣನ ಮಗ ಅಕ್ಷಕುಮಾರ ಅಂತಿದ್ನಲ್ಲ, ಹನುಮಂತ ದೇವರು ಕೊಂದು ಹಾಕಿದ್ರಲ್ಲ, ಅಕ್ಷಕುಮಾರನೇ ಈ ದುರ್ಯೋಧನ ಮಗನೇ ಹುಟ್ಟುತ್ತಾ ಇದ್ದ. ಅಲ್ಲಿ ರಾವಣನ ಮಗ, ಇಲ್ಲಿ ದುರ್ಯೋಧನನ ಮಗ. ಅಲ್ಲಿ ಅಕ್ಷಕುಮಾರ, ಲಕ್ಷ್ಮಣ ಕುಮಾರ, ಇಷ್ಟೇ ವ್ಯತ್ಯಾಸ. ಅಂತೂ ಇಷ್ಟೇ, ಅಲ್ಲಿ ರಾಮಾಯಣದ ಖಳನಾಯಕನ ಮಗ, ಇಲ್ಲಿ ಮಹಾಭಾರತದ ಖಳನಾಯಕನ ಮಗ. ಒಂದು ಗುಂಡ ಮಗನಾದನೇ ಹೊರತು ಒಳ್ಳೆಯ ಮಗ ಯೋಗ ಬರಲೇ ಇಲ್ಲ ಅವನಿಗೆ. ದುಷ್ಟ ಹನುಮಂತನಿಂದ ಸತ್ತಿದ್ದಕ್ಕೆ ಶಿಕ್ಷೆ, ವಾಯುದೇವರು ದ್ರೋಹ ಮಾಡಿದ್ದರ ಫಲ ಇಂಥ ಒಂದು ಮಹಾನೀಚನ ಮಗನಾಗಿ ಹುಟ್ಟತಕ್ಕಂಥ ಯೋಗ ಅವನಿಗೆ ಬಂತು. ಹುಟ್ಟಿದವಳು ಮಗಳು ಲಕ್ಷಣ ಅಂತ ಹೆಸರು ಅವಳು, ಲಕ್ಷಣ. ಅವಳು ಮಾತ್ರ ಭಾರಿ ಲಕ್ಷಣನೇ, ಅವಳು ಸಾಮಾನ್ಯಳಲ್ಲ. ಸಾ ರತಿರಿಹಿ, ರತೀದೇವಿ ಆಕೆಯಾಗಿ ಹುಟ್ಟಿ ಬಂದಿದ್ದ. ರತೀದೇವಿ ಗೊತ್ತಲ್ಲ, ಕಾಮನ ಹೆಂಡತಿ ರತೀದೇವಿ, ಆಕೆ ತನ್ನ ಮಗಳಾಗಿ ಹುಟ್ಟಿ ಬಂದಿದ್ದಾಳೆ. ಅಂತ ಪಾಪಿ ಹೊಟ್ಟಲು ಬಿಟ್ಟು ಯಾವುದೋ ಒಂದು ಪ್ರಾರಬ್ಧ. ಆದರೆ ಮದುವೆ ಆಗಿದ್ದು ಮಾತ್ರ ತಾಕಿ ತನ್ನ ಗಂಡನ್ನೇ ಮದುವೆ ಆಗ್ತಾಳೆ ಹೊರತು ಬೇರೆಯವರನ್ನಲ್ಲ. ಕತೆ ಮುಂದೆ ಬರುತ್ತೆ ನೋಡೋಣ. ಮದುವೆ ಯಾವಾಗ ಮಾಡ್ತಾನೆ, ಇವನೇನ್ ಮಾಡ್ತಾನೆ, ಅದೇ ಮದುವೆ ಆಗುತ್ತೆ ಹೇಗಾಗುತ್ತೆ ಎಂಬುದನ್ನ ಮುಂದೆ ನೋಡಬಹುದು. ತಮಾಷೆ ಅಂದ್ರೆ ಲಕ್ಷಣ ಭಾರಿ ಒಳ್ಳೆಯವಳು, ಇಂತ ಕೆಟ್ಟ ತಂದೆಯ ಮಗಳು. ಸಾಮಾನ್ಯವಾಗಿ ಈ ಸಿನಿಮಾ ನಾಟಕಗಳಲ್ಲಿ ವಿಲನ್ ಮಗಳು ಭಾರಿ ಇದಾಗಿ ಬಿಟ್ಟಿರ್ತಾಳೆ. ವಿಲನ್ ಮಗಳು ಹೀರೋನ್ ಮದುವೆ ಆಗೋದು ಸಾಮಾನ್ಯ ಪದ್ಧತಿ. ರಾಮಾಯಣ ಕಾಲಕ್ಕೆ ಬಂದಿರೋ ಅಭ್ಯಾಸ, ರಾಮಾಯಣ ಮಹಾಭಾರತಗಳು ನಡೆದೇ ಬಿಟ್ಟಿದೆ ಅದೆಲ್ಲ ಕೂಡ. ದುರ್ಯೋಧನ ಮಗಳು ಪ್ರದ್ಯುಮ್ನ ಸಾಕ್ಷಾತ್ ಸಾಮನನ್ನ ಮದುವೆ ಆಗ್ತಾಳೆ, ಕೃಷ್ಣನ ಮಗನನ್ನ ಮದುವೆ ಆಗ್ತಾಳೆ. ಇದೆಲ್ಲ ಪುರಾಣ ಪುಣ್ಯಕಥೆಯಲ್ಲೇ ಬಂದಿರತಕ್ಕಂಥ ವಿಚಾರಗಳು. ಅವಳು ತುಂಬಾ ಒಳ್ಳೆಯವಳಾಗಿದ್ದ ಆಶ್ಚರ್ಯ. ಅದೇ ರೀತಿಯಲ್ಲಿ ನೋಡಿ, ರುಗ್ಮಿಣಿದೇವಿ ಸಾಕ್ಷಾತ್ ಮಹಾಲಕ್ಷ್ಮಿ, ಅಣ್ಣ ರುಗ್ಮಿ ಮಹಾ ರಾಕ್ಷಸ, ಇಲ್ವಲ ಅಂತಕ್ಕಂಥ ರಾಕ್ಷಸನ ರುಗ್ಮಿಯಾಗಿದ್ದ. ಒಂದೇ ಮನೆಯೊಳಗೆ ಎಲ್ಲರೂ ಒಳ್ಳೆಯವರು ಇರಬೇಕು ಅಂತಿಲ್ಲ. ಅಪ್ಪ ಇದ್ದ ಮಗಳಿರಬೇಕಾಗಿಲ್ಲ, ಮಗಳಿದ್ದಾಗ ಅಪ್ಪ ಇರಬೇಕಾಗಿಲ್ಲ, ಅಣ್ಣ ತಮ್ಮಂದ್ ಒಂದೇ ರೀತಿ ಇರಬೇಕಾಗಿಲ್ಲ, ಅತ್ತೆಗೆಯರು ಒಂದೇ ರೀತಿ ಇರಬೇಕಾಗಿಲ್ಲ. ಜಗತ್ತಿನ ಎಲ್ಲಾ ದೋಷಗಳು ಒಂದು ಮನೆಯಲ್ಲೇ ಬೇಕಾದ್ರೆ ಇರಬಹುದು. ಮಗ ಒಂದ್ ರೀತಿ, ಮಗಳು ಒಂದ್ ರೀತಿ, ಅಪ್ಪ ಒಂದ್ ರೀತಿ, ಅಮ್ಮ ಒಂದ್ ರೀತಿ, ಯಾರು ಬೇಕಾದ್ರೆ ಇರಬಹುದು. ಜೀವ ಜೀವ ಭೇದ ಅಂದ್ರದೇನು, ಎಲ್ಲ ಒಂದೇ ರೀತಿ ಇರಬೇಕಾಗಿದ್ದಿಲ್ಲ. ಅಕಸ್ಮಾತ್ ಇದ್ರೆ ಭಾರಿ ಪುಣ್ಯವಂತರಾಗಿರೋರು. ಅಂತಹ ಒಂದು ಯೋಗ ಸಿಗೋದು ಭಾರಿ ದುರ್ಲಭ. ಆಕಾರದಲ್ಲಿ ಮಾತ್ರ ನಡೀತಿತ್ತು, ಕಲಿಯುಗದಲ್ಲಿ ಅಂತ ಸಂಭವ ಭಾರಿ ಭಾರಿ ಎಕ್ಸೆಪ್ಷನ್. ಇದ್ರೆ ನಿಜವಾಗ್ಲೂ ದೇವರ ಅನುಗ್ರಹ ಅಂತ ಭಾವಿಸಬೇಕಷ್ಟೇ. ಮುಂದೆ ದುಶ್ಯಾಸನ ಮದುವೆ ಆಯ್ತು ಅಂತ. ಆಮೇಲೆ ದುಶ್ಯಾಸನ ಮದುವೆ ಆಯ್ತು, ಅವನು ಯಾವುದೋ ರಾಜನ ಮಗಳ, ಅವನು ಹೀಗೆ ಮದುವೆ ಆಗಿ ಬಂದ. ಅವನಿಗೊಬ್ಬ ಮಗ ಹುಟ್ಟಿದ, ಅವನು ಸುರಾಂತಕ ಅಂತ ರಾವಣನ ಮಗನಾಗಿದ್ದ. ರಾಮಾಯಣ ಕಾಲಕ್ಕೆ ಅವನು ದುಶ್ಯಾಸನ ಮಗನಾಗಿ ಹುಟ್ಟುತ್ತಾ ಇದ್ದ. ಇವನ ಕಥೆ ಕೇಳಿರ್ಬೇಕು ನಾವು. ಮುಂದೆ ಯುದ್ಧದ ಕಾಲಕ್ಕೆ ಉಪಯೋಗ ಬರುತ್ತೆ ಇವ್ರ ಹೆಸರುಗಳೆಲ್ಲ. ಲಕ್ಷಣ ಮತ್ತು ದುಶ್ಯಾಸನ ಮಗ ಇಬ್ರು ಕೂಡ, ಇಬ್ರು ಒಂದೇ ಹುಟ್ಟಿದ್ದು, ಹೆಚ್ಚು ಕಡಿಮೆ ಸಮವಯಸ್ಕರು. ಸಾಯಿದ ಒಂದೇ ದಿವಸ ಆಯ್ತಾರೆ ಇಬ್ರು ಕೂಡ ಯುದ್ಧದಲ್ಲಿ. ಆ ಪ್ರಸಂಗ ಬಂದಾಗ ನೋಡಬಹುದು ನಾವು. ಇಷ್ಟಾಯ್ತಂತೆ, ಇಷ್ಟೊತ್ತಿಗೆ ಪಾಂಡವರು ಬಂದಾಯ್ತೀಗ. ಇದೆಲ್ಲ ಪಾಂಡವರು ಅಲ್ಲಿದ್ದ ನಡೆದ ಘಟನೆ. ಇಲ್ಲಿ ಬಂದಾಯ್ತೀಗ ದುರ್ಯೋಧನನಿಗೆ ಮತ್ತೊಂದು ಯೋಚನೆ ಪ್ರಾರಂಭವಾಗಿದೆ. ಇನ್ನೊಂದು ಮದುವೆ ಆಗಬೇಕು ಅಂತ ಹುಟ್ಟಿದವನು, ಇನ್ನೊಂದು ಮದುವೆ ಆಗಬೇಕು ಅಂತ ಮನಸ್ಸಿಗೆ ಬಂತು. ಅದಕ್ಕೋಸ್ಕರವಾಗಿ ಮತ್ತೊಂದು ಸ್ವಯಂವರದ ಎಲ್ಲೋ ಹುಡುಕ್ತಾ ಇದ್ದ. ಒಂದು ಸುದ್ದಿ ಸಿಕ್ತು, ಸುವಜ್ರ ಅಂತ ಒಬ್ಬ ರಾಜ, ಅವನು ಕಳಿಂಗ ದೇಶದ ರಾಜ. ಕಳಿಂಗ ದೇಶ ಅಂದ್ರೆ ಇವತ್ತಿನ ಒರಿಸ್ಸಾ, ಇವತ್ತಿನ ಒರಿಸ್ಸಾನೇ ಕಳಿಂಗ ದೇಶ. ಅದ ರಾಜ ಸುವಜ್ರ, ಅವನಿಗೆ ಶಿವನ ವರ, ಮಗಳು ಬಹಳ ಸುಂದರಿ ಅಂತ ಹೆಸರುವಾಸಿಯಾದವಳು. ದುರ್ಯೋಧನ ಹೆಂಡತಿ ಬಹಳ ಸುಂದರಿ ಅಂತ ಹೆಸರುವಾಸಿಯಾದವಳೇನೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಅವಳಲ್ಲಿ ಅಂತ ಸೌಂದರ್ಯ ಎಲ್ಲಿಂದ ಬಂದಿತ್ತು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ದುಷ್ಟ ಸ್ತ್ರೀಯರಿಗೆ ಸೌಂದರ್ಯ ಇರೋದಿಲ್ಲ, ಶಾಸ್ತ್ರ ಸೌಂದರ್ಯ ಇರೋದಿಲ್ಲ. ಒಳ್ಳೆ ಸ್ತ್ರೀಯರಿಗೆ ಸೌಂದರ್ಯ ಇರದೇ ಇರೋದಿಲ್ಲ, ಆದರೆ ಎಕ್ಸೆಪ್ಷನ್ ಎರಡೂ ಆಗುತ್ತೆ ಅಂತ ಹೇಳ್ತಾರೆ. ಬಹಳ ಸ್ವರೂಪತ ಒಳ್ಳೆ ಸ್ತ್ರೀ ಕುರೂಪಿಯಾಗಿ ಹುಟ್ಟಬಹುದು, ಯಾವುದೋ ಪಾಪದ ಫಲವಾಗಿ ಆಗಿ ಹುಟ್ಟಬಹುದು, ತಪ್ಪಲ್ಲ. ಆದ್ರೆ ಒಂದ್ಸತ್ತಿಗೆ ನೋಡಿ ತೀರ್ಮಾನ ಮಾಡಲಿಕ್ಕೆ ಹೋಗಬಾರದು. ಅದೇ ರೀತಿಯಲ್ಲಿ ಒಬ್ಬ ಸುಂದರಿಯಲ್ಲ ಒಳ್ಳೆಯವಳಾಗಿರೋ ಕಾರಣ ಇಲ್ಲ. ಇವತ್ತು ಭಾರಿ ಬರೀತಕ್ಕಂಥ ಜನ ಎಲ್ಲ ಏನಾಗಿರ್ತಾರೆ ಗೊತ್ತಾ, ರಾಷ್ಟ್ರ ಮಟ್ಟದಲ್ಲಿ ಬರುತ್ತೆ ನೋಡಿ. ಅಂತ ಸೌಂದರ್ಯ ಗೆದ್ದವರೆಲ್ಲ ಸಾಮಾನ್ಯ ಒಳ್ಳೆಯವರಾಗಿರೋ ಚಾನ್ಸಸ್ ಭಾರಿ ಕಡಿಮೆ. ಅವರ ಜೀವನದೇ ಬೈ ಕುಡುಕುಡು ತಿಂಬೋರಾಗಿರ್ತಾರೆ ಹೊರತು ಒಳ್ಳೆತನ ಸಾಮಾನ್ಯವಾಗಿರೋದಿಲ್ಲ. ಸೌಂದರ್ಯ ಕಾಣ್ತೇವೆ, ಇದು ಆಶ್ಚರ್ಯ. ದುರ್ಯೋಧನ ಹೆಂಡತಿ ಸುಂದರಿ, ಇವರು ಸುಂದರಿಯರೇ ಆಗಿರ್ತಾರೆ, ಯಾತಕ್ಕಿದು? ಆಚಾರ್ಯ ಹೇಳ್ತಾರೆ, ಅದಕ್ಕೆ ಕಾರಣ ಒಂದು ವರ, ಇನ್ನೊಂದು ಆವೇಶ. ವರದ ಮೇಕಪ್ ಅಂತ ಹೇಳ್ತಾರೆ, ವರ ವರ ಅಂದ್ರೆ ಅಷ್ಟೇ, ಇನ್ನೇನಲ್ಲ, ಮೇಕಪ್ ಮಾಡಿಕೊಂಡು ಬೆಳ್ಳ ಕಾಣ ಕಾಣ್ತಾರೆ ಹೊರತು ನಿಜವಾಗ್ಲೂ ಸುಂದರಿ ಆಗಿರಲಿಲ್ಲ. ಅದು ಹೊರಗಿನ ಕಾನ್ಸೆಪ್ಟ್. ಇವತ್ತಂತೂ ಪ್ಲಾಸ್ಟಿಕ್ ಸರ್ಜರಿ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ವಿಜ್ಞಾನ ಮುಂದುವರೆದು ಬಿಟ್ಟಿದೆ. ಕೆಲವು ದೋಷಗಳನ್ನು ನಿವಾರಣೆ ಮಾಡಲಿಕ್ಕೆ ವೈದ್ಯಶಾಸ್ತ್ರ ಸಹಾಯ ಮಾಡುತ್ತೆ. ಇಲ್ಲಿ ವೈದ್ಯನ ವರ, ಅಲ್ಲಿ ದೇವತೆಗಳ ವರ ಅಷ್ಟೇ. ಇನ್ನೊಂದು ಕಾರಣ ಆವೇಶ ಅಂತ ಹೇಳುತ್ತಾರೆ. ಒಳಗೆ ಒಬ್ಬ ದೇವತೆ ಆವೇಶ ಇದ್ರೆ ಸುಂದರಿಯರ ಕಾಣ್ತಾರೆ. ಅವಳ ಒಳಗೆ ಪಾರ್ವತಿ ಆವೇಶ ಇತ್ತು ಅಂತ ಹೇಳುತ್ತಾರೆ. ಗಿರಿಜಾಧಿವಿಷ್ಠಾಂ, ಆ ದುರ್ಯೋಧನ ಹೆಂಡತಿಯಲ್ಲಿ ಪಾರ್ವತಿ ಆವೇಶ ಇತ್ತು. ಆವೇಶ ಇದ್ದು ರೂಪಕ್ಕೆ ಮಾತ್ರ, ಸಂಸಾರದ ಕಾಲಕ್ಕೆ ಆವೇಶ ಇಲ್ಲ. ಸಾಕ್ಷಾತ್ ಪಾರ್ವತಿ ದೇವಿಯವರು ಅತ್ಯಂತ ಶುದ್ಧರು. ಆದರೆ ಇಲ್ಲಿ ಮಾತ್ರ ನೋಡೋದಕ್ಕೆ ಮಾತ್ರ ಸುಂದರಿಯಾಗಿ ಕಾಣಕ್ಕೆ ಅದೊಂದು ಕಾರಣ ಇತ್ತು. ಹೀಗೆ ಪ್ರತಿ ಹಂತದಲ್ಲೂ ಕೂಡ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಅಂಥ ಸುಂದರಿಯಾದ ಹೆಂಡತಿ ಇದ್ರೂ ಕೂಡ ದುರ್ಯೋಧನ ಮತ್ತೊಂದ ಹೆಂಡತಿ ಹೊಸರು ಪ್ರಯತ್ನ ಪಟ್ಟ. ಸೋಜನರ ಮಗಳು, ಅವಳು ಸುಂದರಿ ಅಂತ ಖ್ಯಾತಳಾದವಳು, ಅವರು ಭಾರಿ ದುಷ್ಟಳೇನೆ, ಯಥಾಪ್ರಕಾರ ಸ್ವಯಂವರ, ಎರಡರೂ ಅಲ್ಲಿಗೆ ಸೇರಿದರು. ಅವಳು ದುಷ್ಟಳಾದ್ರಿಂದ ಒಳ್ಳೆಯವರು ಯಾರು ಬರಲಿಲ್ಲ, ಮತ್ತೆ ಒಳ್ಳೆಯವರು ಯಾರು ಬರಲಿಲ್ಲ, ಕೆಟ್ಟವರೆಲ್ಲ ಸೇರಿದರು. ಯಥಾಪ್ರಕಾರ ದುರ್ಯೋಧನ ಜೊತೆ ಕರ್ಣನು ಹೋಗಿದ್ದ. ಅಲ್ಲಿ ದುರ್ಯೋಧನ ನೋಡಿದ, ಇನ್ನೇನು ಸ್ವಯಂವರ ಎಲ್ಲ ಶುರುವಾಗಬೇಕು. ದುರ್ಯೋಧನ ಏನ್ ಮಾಡಿದ ಗೊತ್ತಾ? ಅವನು ಯೋಚನೆ ಮಾಡಿದ, ನನಗೆಲ್ಲ ಯಾವ ರೂಲ್ಸ್ ಅಂತ ಯೋಚನೆ ಮಾಡಿದ. ನನಗೆಲ್ಲ ರೂಲ್ಸ್ ಅಂದ್ರೆ ಏನರ್ಥ ಅಂತ ಹೇಳಿದ್ದು, ಕನ್ನೆ ನೆಲಕೊಂಡಿದ್ದು ಹೊಟ್ಟೆ ಬಿಟ್ಟೆ. ಯಥಾಪ್ರಕಾರ ಹಿಂದೆ ಒಂದು ಮಾಡಿದ್ನಲ್ಲ, ಹಿಂದೆ ಮಾಡಿದ್ನಲ್ಲ ಅಂತ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟ. ದುಷ್ಟರು ಒಂದ್ಸರಿ ಕಾಪಿ ಹೊಡಿತಾರಲ್ಲ, ನೆಕ್ಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ತಾನೆ. ಅದನ್ನೇ ಏನೋ ಇವತ್ತು ಬಾಯಿ ತುಂಬಾ ತೊಂದರೆ ಬಂದಿತ್ತು, ಸುಳ್ಳು ಹೇಳಿದೆ ಅಂತ ಮಾಡೋದಿಲ್ಲ ಅವನು. ಸುಳ್ಳು ಹೇಳೋ ಚೆನ್ನಾಗಾಯ್ತು, ಇನ್ನು ಸುಳ್ಳೇ ಹೇಳಬೇಕು ತೀರ್ಮಾನ ಮಾಡ್ಕೊಂಡ್ಬಿಡ್ತಾ. ಎಷ್ಟು ಮಟ್ಟಿಗೆ ಅಂದ್ರೆ, ಸತ್ಯ ಹೇಳಿದ್ರೆ ಕೆಲಸ ಆಗೋ ಚಾನ್ಸಸ್ ಇಲ್ಲ, ಸುಳ್ಳು ಹೇಳಿದ್ರೆ ಸುಖವಾಗಿ ಕೆಲಸ ಆಗುತ್ತೆ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಸಜ್ಜನರು ತಪ್ಪು ಮಾಡ್ತಾರೆ, ತಿತ್ಕೊಂಡ್ಬಿಡ್ತಾರೆ. ದುಷ್ಟ ತಪ್ಪು ಮಾಡ್ತಾನೆ, ಅದು ಪ್ರಾಕ್ಟೀಸ್ ಮಾಡ್ತಾರೆ. ಆದ್ದರಿಂದ ಸಜ್ಜನರ ತಪ್ಪನ್ನ ದುರ್ಜನ ತಪ್ಪನ್ನ ಕಂಪೇರ್ ಮಾಡಕ್ಕೆ ಹೋಗಬಾರದು. ಸಜ್ಜನ ಮೊದಲು ತಪ್ಪು ಮಾಡೋದಿಲ್ಲ, ಅಕ್ಸೆಪ್ಟ್ ಮಾಡಿದ್ರೆ ತಷ್ಟ ತಿತ್ಕೊಂಡ್ಬಿಡ್ತಾನೆ. ದುರ್ಜನ ತಪ್ಪು ಮಾಡ್ತಾನೆ, ಮಾಡಿದ ತಪ್ಪೇ ಮತ್ತೆ 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 ಮಾಡ್ತಿರ್ತಾರೆ. ಇದು ದುರ್ಯೋಧನ ಮಾಡಿದ ಕೆಲಸ ಅದು. ಯಥಾಪ್ರಕ ಕನ್ನೆ ನೆಲಕೊಂಡ, ಹೋಗ್ಲಿಕ್ಕೆ ತಯಾರಾಗೇ ಬಿಟ್ಟ. ಆದ್ರೆ ಜರಾಸಂದ ಹುಷಾರಾಗಿಬಿಟ್ಟಿದ್ದಾಗ್ಲಿ, ಲಾಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಹುಷಾರಾಗಿದ್ದ. ಸುವರ್ಜನ ಅವನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನೋಡಿದ್ರಲ್ಲ ಹಿಂದಿಂದು, ಸುವರ್ಜನ ನೋಡಿದ್ದ. ವರ್ಣಾಗಿ ಬರೋಲ್ಲಿ ಭಾರಿ ಡೇಂಜರ್ ನಿಧನ ಗೊತ್ತಾಗಿತ್ತು. ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ರಾಗ್ಲಿ, ಎಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟಿದ್ರು. ಅದು ಹೋಗಾಗೇ ಇಲ್ಲ, ದಿಗ್ಬಂಧನ ಮರ್ದ ಮಾಡಿಬಿಟ್ಟಿದ್ರು. ಹೊರಗೆ ಹೋಗ್ತಾರೆ, ಎಲ್ಲ ಹಿಡಿದಾಕ್ಬಿಡ್ತಾರೆ. ದುರ್ಯೋಧನ ಮುಂದಕ್ಕೆ ಹೋಗಲು ಸಾಧ್ಯವೇ ಆಗ್ತಾ ಇಲ್ಲ. ಯುದ್ಧದಲ್ಲಿ ಮಹಾಪರಾಕ್ರಮ ಎಲ್ಲ ದುರ್ಯೋಧನ ಯೋಚನೆ ಮಾಡಬೇಕು. ಅವನ ದೇಹ ಭಾರಿ ಗಟ್ಟಿ, ಪರಾಕ್ರಮ ಎಲ್ಲ ಅವನು. ಗಟ್ಟಿ ಇರೋದು ಬೇರೆ, ಪರಾಕ್ರಮ ಬೇರೆ. ಗಟ್ಟಿ ಇದ್ರೆ ಬರೀ ಸ್ಟ್ರಾಂಗ್ ಅಂತ ಅಷ್ಟೇ ಇರ್ತದೆ. ಪರಾಕ್ರಮ ಅಂದ್ರೆ ಗೊತ್ತಾ? ಅಟ್ಯಾಕಿಂಗ್ ಕೆಪಾಸಿಟಿ ಅದು. ದುರ್ಯೋಧನಗೆ ಅದು ಇರಲಿಲ್ಲ. ತುಂಬಾ ಜನ ದುರ್ಯೋಧನ ಮಹಾವೀರ ಅಂತ ಹೊಗಳ್ತಾರಲ್ಲ, ಅವ್ರು ಯೋಚನೆ ಮಾಡಬೇಕು. ತನ್ನ ಜೀವಮಾನದಲ್ಲಿ ದುರ್ಯೋಧನ ಒಂದು ಯುದ್ಧನ ಗೆದ್ದಿಲ್ಲ ಅವರು. ಇವ್ರು ಕನ್ನಡದವ್ರು ಏನ್ ಮಾಡಿದ್ದಾರೆ ಗೊತ್ತೇನು? ಪಂಪ ಭಾರತ ಅವರೆಲ್ಲ ಕೂಡ ಮಹಾವೀರ ಅಂತ ಒಂದು ಚಿತ್ರ ಕೊಟ್ಬಿಟ್ಟಿದ್ದಾರೆ. ಮಹಾಭಾರತದ ಎವಿಡೆನ್ಸ್ ತೋರಿಸಿ ನೋಡೋಣಂತೆ, ಒಂದು ಸರ್ತಿನ ಒಂದು ದೊಡ್ಡ ಯುದ್ಧನು ದುರ್ಯೋಧನ ಗೆದ್ದಿಲ್ಲ. ಅವನು ಭಯ ಹುಟ್ಟಿಸೋದು, ಟೆರರಿಸಂ ಹೊರತು ಅವನದು, ಮಹಾವೀರನಲ್ಲ ಅವನು. ಆದರೆ ಅದೇ ಭೀಮನ ಕಂಪೇರ್ ಮಾಡಿ, ಎಂಥ ಭೀಮಸೇನ! ಒಂದು ಸರ್ತಿನ ಭೀಮಸೇನ ಸೋತಿಲ್ಲ, ದುರ್ಯೋಧನ ಒಂದ್ ಸರ್ತಿನೂ ಗೆದ್ದಿಲ್ಲ. ಈ ಟಿವಿಯಲ್ಲಿ ತೋರಿಸಿದ್ದೇನಂತ, ಕೊನೆಗೆ ಭೀಮದುರ್ಯೋಧನ ಯುದ್ಧದೊಳಗೆ ಭೀಮ ಸೋತು ಬಿಡ್ತಿದ್ದ, ಬೈ ಚಾನ್ಸ್ ಗೆದ್ದು ಬಿಟ್ಟ ಅಂತ ಮಾಡಿಬಿಟ್ಟಿದ್ದ. ದುರ್ಯೋಧನ ಗೆಲ್ಲಬೇಕಾಗಿತ್ತು ಸೋತು ಬಿಟ್ಟ, ಭೀಮ ಸೋಲಬೇಕಾಗಿತ್ತು ಗೆದ್ದು ಬಿಟ್ಟ ಅಂತ ಮಾಡಿದ್ದಾರೆ. ಎಂಥ ಪಾಪ ಕೆಲಸವೆಲ್ಲ ಕೂಡ. ಒಂದು ಬಾರಿಯೂ ಸೋಲದ ಭೀಮಸೇನ ಯಾಕೆ ಸೋಲ್ತಾನೆ? ಒಂದು ಬಾರಿ ಅದ ಗೆಲ್ಲರು ದುರ್ಯೋಧನ ಹೇಗೆ ಗೆಲ್ತಾನೆ? ಇನ್ನೆಲ್ಲ ಜನ ಯೋಚನೆ ಮಾಡದೇ ಇಲ್ಲ, ಏನೋ ಆಯ್ತು ಭೀಮಸೇನ ಬೈ ಚಾನ್ಸ್ ಗೆದ್ದುಬಿಟ್ಟ ಅಂತ ತಿಳ್ಕೊಂಡ್ರೆ ಭಾರಿ ತಪ್ಪದು. ದುರ್ಯೋಧನ ಗೆಲ್ಲ ಬಂದೇ ಇಲ್ಲ ಇಲ್ಲೂ ಕೂಡ, ಹಿಡಿದು ಎಲ್ಲ ಕಡೆ ಕಟ್ಟಿ ಎಷ್ಟು ಬಿಡ್ತಾರೆ ಒಂದ್ ಕಡೆಗೆ. ಇವೆಲ್ಲ ಜರಾಸಂದ ಯುದ್ಧ ಮಾಡ್ತಾನೆ, ಅವನೊಬ್ಬನೇ ಅಲ್ಲ, ಅವನ 99 ಜನ ತಮ್ಮದಿರನ್ನ ಆ ಶಕುನ ಎಲ್ಲರನ್ನ ಕೇಳಿ ಪ್ಯಾಕ್ ಮಾಡಿ ಒಳಗೆ ಹಾಕಿಬಿಡ್ತಾರೆ. ಪೂರ್ತಿ ಜೈಲು ಒಳಗಿದ್ದಾರೆ ಅವರಿಗೆ. ಈ ಸುದ್ದಿ ಹಸ್ತಿನಾಪುರಕ್ಕೆ ಹೋಯ್ತು. ಹಸ್ತಿನಾಪುರಕ್ಕೆ ಹೋದಾಗ ಏನ್ ಮಹಾಕಾರ ಆಗುವಂತ ಅವರಿಗೆಲ್ಲ ಮನೆತನದ ಗೌರವ ಪ್ರಶ್ನೆ. ಈಗ ಮನೆತನದ ಗೌರವದ ಪ್ರಶ್ನೆ, ಮಿನಿಸ್ಟರ್ ಮಗ ಸಿಕ್ಕಾಕೊಂಡ್ಬಿಟ್ಟು ಎಷ್ಟು ಕಷ್ಟ ಆಗ್ತದೆ ಗೌರ್ಮೆಂಟ್ಗೆ ಇರುಸು ಮುರುಸು ಆಗ್ತದೆ. ಆ ಥರ ಎಷ್ಟೋ ಸರ್ ತಂತ ಪ್ರಸಂಗ ನಡೆದು ಬಿಟ್ಟಿರುತ್ತೆ ಕೂಡ. ಏನ್ ಮಾಡಬೇಕೀಗ? ಎಲ್ಲರೂ ಕೂಡ ತೀರ್ಮಾನ ಮಾಡುತ್ತಾರೆ, ಹೇಗೆ ಬಿಡಿಸ್ಕೊಂಡು ಬರಬೇಕು ದುರ್ಯೋಧನ ಅಂತ ಪ್ರಶ್ನೆ. ದುರ್ಯೋಧನ ಬಿಡುಗಡೆ ಹೇಗಿದೆ, ಯಾರೂ ಕೇಳಿರೋದಿಲ್ಲ ಅಂತ ಕಥೆ ನಡೀತಾ ಇದೆ. ದುರ್ಯೋಧನ ಬಿಡುಗಡೆ ಹೇಗಾಗಬೇಕು ಅಂತ ಯೋಚನೆ ಮಾಡಿ ದೊಡ್ಡ ಸಭೆ ಸೇರಿಸ್ತಾರೆ. ಅಲ್ಲಿ ತೀರ್ಮಾನ ಮಾಡುತ್ತಾರೆ. ಅಲ್ಲಿ ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ಅಶ್ವತ್ಥಾಮರಿದ್ದಾರೆ. ಈ ಹೇಳಿ ಕೇಳಿ ಕರ್ಣ ಇರಾಯ್ತು ಗೊತ್ತು, ಕರ್ಣ ಜೊತೆ ಹೋಗಿದ್ನಲ್ಲ. ಕರ್ಣನಿಗೂ ಭಾರಿ ಕಾನ್ಫಿಡೆನ್ಸ್ ಬಂದ, ಡೆವಲಪ್ ಆಗಿಬಿಟ್ಟಿತ್ತು. ಜರಾಸನ್ ಗೆದ್ದು ಬಿಟ್ಟಿದ್ದಾನಾಗ್ಲೇ ಯುದ್ಧ ಶುರು ಮಾಡಿದ, ನಾನು ಗೆದ್ದು ಬಿಡ್ತೀನಿ ಅನ್ಕೊಂಡ್ಬಿಟ್ಟ. ಸ್ಪರ್ಧೆ ಬಂತು, ಒಂದು ನಿಮಿಷ ಸೋತ ಓಡೋಗ್ಬಿಟ್ಟಲ್ಲಿ ನೋಡಿ ಕರ್ಣನ ಕ್ಯಾರೆಕ್ಟರ್. ಅಲ್ಲಿ ಹೇಗಾಯ್ತು, ಇಲ್ಲಿ ಹೇಗಾಯ್ತು. ಅಲ್ಲಿ ಜೀವನ ಮೇಲೆ ಭಯದಿಂದ ಯುದ್ಧ ಮಾಡಿದ್ದಕ್ಕೆ ಪೂರ್ತಿ ಗೆಲುವು ಬಂತು. ಇಲ್ಲ, ಅದನ್ನು ಬಿಟ್ಬಿಟ್ಟಿದ್ದ ಕಾರಣ ನನ್ನ ಸಮಾನ ಯಾರು ಅಂತ ಅಹಂಕಾರ ಬಂದ್ಬಿಟ್ಟಿತ್ತಾಗ್ಲೇ. ನಾನು ಯಾರನ್ನು ಬೇಕಾದ್ರೆ ಗೆಲ್ತೇನೆ ಅನ್ಕೊಂಡ, ಆ ವರ ಹೋಯ್ತು, ಶಾಪ ಬಂತೀಗ. ಕಾರಣ ಸೋತ, ದಿಕ್ಕಾಪಾಲ ಓಡೋಗ್ಬಿಟ್ಟ. ಅವನ ಪ್ರೊಟೆಕ್ಷನ್ ಇಲ್ಲೇ ಇಲ್ಲ ಈಗ. ಲಾಸ್ಟ್ ಟೈಮ್ ದುರ್ಯೋಧನ ಓಡಿದ್ದ, ಈ ಕರ್ಣ ಓಡದ, ಇಬ್ಬರು ಓಡದವರೇ. ಆದರ್ಶ ಸ್ನೇಹ ಎಲ್ಲಿ ಉಳಿತೀಗ? ಅಲ್ಲಿ ದುರ್ಯೋಧನ ಓಡಿ ತನ್ನ ಸ್ನೇಹ ಪವಿತ್ರ ಅಲ್ಲ ಅಂತ ತೋರಿಸಿದ್ದ, ಇಲ್ಲಿ ಕರ್ಣ ಓಡಿ ತನ್ನ ಸ್ನೇಹನು ಪವಿತ್ರ ಅಲ್ಲ ಅಂತ ತೋರಿಸಿದ. ಅವರಿಬ್ಬರ ಸ್ನೇಹವನ್ನ ಆದರ್ಶ ಸ್ನೇಹಕ್ಕೆ ದೃಷ್ಟಾಂತವನ್ನಾಗಿ ಕೊಡಲೇಬಾರದು. ಭಾರಿ ತಪ್ಪು ಮಾಡ್ತಾರೆ ರೀತಿ ಕೊಟ್ರೆ ತಪ್ಪದು. ವಿದ್ಯಾರ್ಥಿಗಳು ಪಾಠಕ್ಕೆ ಹಾಕಿಬಿಡ್ತಾರೆ ಹಾಗೆಲ್ಲ ಕೂಡ. ಜಗತ್ತಿನ ಅತ್ಯಾಶ್ಚರ್ಯಕರ ಸ್ನೇಹ ಅಂದ್ರೆ ಒಂದು ಸುಗ್ರೀವ ರಾಮರ ಸ್ನೇಹ, ಇನ್ನೊಂದು ಕರ್ಣ ದುರ್ಯೋಧನ ಸ್ನೇಹ ಅಂತ ಹೇಳಿಬಿಡ್ತಾರೆ. ಸುಗ್ರೀವ ರಾಮರ ಸ್ನೇಹ ಎಂಥ ದೊಡ್ಡ ಸ್ನೇಹ ಅದು, ಜಗತ್ತಲ್ಲಿ ಆದರ್ಶಪ್ರಾಯವಾದ ಸ್ನೇಹ. ಇದೆಂಥ ಸ್ನೇಹ ಇದು! ಇವರಿಬ್ಬರು ಉಳಿದ್ರೆ ಕೊನೆ, ಇಬ್ಬರು ಉಳಿಲೇ ಇಲ್ಲ ಕೊನೆಗೆ. ಇದು ಯೋಚನೆ ಮಾಡಬೇಕು. ರಾಮ ಸರ್ವಾಧಿಪತಿಯಾದ, ಸುಗ್ರೀವ ಕತುಗಳ ಅಧಿಪತಿಯಾದ, ಇವರು ಯುದ್ಧದಲ್ಲಿ ಪ್ರಾಣ ಕಳ್ಕೊಳ್ತಾ ಇದ್ದ, ಇವರ ಸ್ನೇಹ ಎಲ್ಲೇ ಹೋಲಿಸ್ತಾ ಇದ್ದೀರಿ? ಕರ್ಣ ಪಲಾಯನ ಮಾಡಿ ಆಯ್ತು. ಅವ್ರು ಯೋಚನೆ ಮಾಡ್ತಾರೆ, ಯಾರು ಬಿಡಿಸ್ಕೊಂಡು ಬರಬೇಕೀಗ? ಸುವಜ್ರ ಹಿಡಿದಾಕಿದ್ದಾರೆ, ರುದ್ರದೇವರ ವರ ಇದೆ, ಜರಾಸಂಧಾದಿಗಳನ್ನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ವರ ಇಲ್ಲದವರು ಸಾಮಾನ್ಯ ಯಾರು ಇಲ್ಲ, ಇನ್ಫ್ಲುಯೆನ್ಸ್ ಇಲ್ಲದೆ ಇದ್ದವರು ಇರೋದೆಲ್ಲ ಆಟೋಯ್ತು. ಇವತ್ತು ಇನ್ಫ್ಲುಯೆನ್ಸ್ ಅರ್ಥ ಆಗುತ್ತಲ್ಲ, ಅಲ್ಲಿ ವರ ಅರ್ಥ ಆಗಬೇಕು ನಮಗೆ. ಎಲ್ಲರಿಗೂ ವರ ಇದೆ, ಯಾರು ಹೋಗಬೇಕೀಗ? ಆಗ ಭೀಷ್ಮರು ದ್ರೋಣರು ಎಲ್ಲ ಸೇರಿ ಧೃತರಾಷ್ಟ್ರನಿಗೆ ಹೇಳಿ ಭೀಮಸೇನನ್ನ ಪ್ರಾರ್ಥನೆ ಮಾಡ್ಕೋತಾರೆ. ಇದು ಆಶ್ಚರ್ಯ. ಭೀಮಸೇನ, ಈ ನಮ್ಮ ವಂಶದ ಮರ್ಯಾದೆ ನಮ್ಮ ನಿನ್ನ ಕೈಯಲ್ಲಿದೆ, ನೀನು ಹೋಗಿ ಅವನು ಬಿಡಿಸ್ಕೊಂಡು ಬರಬೇಕು, ಇಲ್ಲದೆ ಹೋದರೆ ನಮ್ಮ ವಂಶಕ್ಕೆ ಕಲಂಕ ಬರುತ್ತೆ. ಅವನ ಮಹಾಪಾಪಿ ನಮಗೆ ಗೊತ್ತಿದೆ, ಆದರೆ ಅವನು ನಮ್ಮ ವಂಶಕ್ಕೆ ಕಲಂಕ ಬರಬಾರದು. ಚಂದ್ರವಂಶ ಕುರುವಂಶ ನೀನು ಹೋಗಬೇಕು ಅಂತ ಹೇಳಿದ ತಕ್ಷಣ ಇಲ್ಲಿ ಭೀಮಸೇನನ್ನ ಅರ್ಥ ಮಾಡಿಕೊಂಡ್ರೆ ನಮಗೆ ಆಶ್ಚರ್ಯವಾಗ್ತದೆ. ಹುಡುಗರಾಗಿದ್ರೆ ಹೋದ್ರೆ ಅವರು ಹಾಳಾಗೋಲಿ ಬೀಳು ಅಂತ ಬೀಳೋಗ್ತಿತ್ತಲ್ಲಿ, ಹಾಳಾಗೋಲಿ ನಮಗೇನಂತೆ, ಒಳ್ಳೆ ಕನಸ ಬಂತು ಅಂದಕ್ಕಾಗಿತ್ತು. ಭೀಮಸೇನ ಅನ್ನೋದಿಲ್ಲ, ದೊಡ್ಡವ್ರ ಮಾತನ್ನು ಹ್ಯಾಕ್ ಕೇಳಬೇಕು, ನೀವು ಹೇಳಿದ್ದೀರಿ ಆಯ್ತು ಇವತ್ತು ಬಿಟ್ಟು ಬಿಡಿಸ್ಕೊಂಡು ಬರ್ತೇನೆ, ಆಯ್ತೋ ಇಲ್ಲೋ, ಕೊಟ್ಟಿದ್ದೇ ಕೆಲಸ. ಭೀಮಸೇನ ಸೈನ್ಯ ಇಲ್ಲಿಲ್ಲ, ಭೀಮಸೇನ ಭೀಮಸೇನ ಮೆಥಡ್ಡೇ ಅಲ್ಲ ಅದು. ಸೂರ್ಯ ಸೈನ್ಯ ತಗೊಂಡು ಬರ್ತಾನೆ, ಒಬ್ಬನೇ ಬರ್ತಾನೆ ಸೂರ್ಯ, ಎಲ್ಲ ಕತ್ತ ನಾಶ ಮಾಡಿಬಿಡ್ತಾನೆ. ಭೀಮಸೇನ ಒಂಟಿಯಾಗಿ ಬರ್ತಾ ಇದ್ದಿತ್ತು. ಭೀಮಸೇನ ಬಂದಿದ್ದು ಒಂದು ರಥ ಕುದುರೆ ಅಷ್ಟೇನೆ, ಅಷ್ಟು ತಗೊಂಡು ಬಂದ್ರೆ ದೂರ ನಿಷ್ಠೂರ ಇದೆ ಗೊತ್ತೇನು, ಮತ್ತೆ ಎಲ್ಲಿ ಹರಿಯಾಪುರ ಎಲ್ಲಿಯ ಒರಿಸ್ಸಾ ಎಲ್ಲಿ ಅದೇ ಹತ್ತಿ ಕಡಿಮೆ ಡೆಲ್ಲಿ ಹತ್ರ ಬರುತ್ತೆ ಅದು, ಅಲ್ಲಿಂದ ನಾವು ಒರಿಸ್ಸಾದವರಿಗೆ ಬಂದ್ರೆ ಎಷ್ಟು ದೂರ ಆಗುತ್ತೆ, ಅಷ್ಟು ದೂರ ಭೀಮಸೇನ ಬರೀ ರಥದಲ್ಲಿ ಮಾತ್ರ ಬರೋದು ಒಂಟಿಯಾಗಿ. ನೋಡ್ತಾರೆ ಇವರು ಲಕ್ಷೋಡಿಗಟ್ಟಲೆ ಜನ ಇದ್ದಾರೆ ಜರಾಸಂಧನ ಕಡೆಯವರು, ಮಹಾವೀರರ ಗುಂಪು ಒಂದು ಕಡೆಗೆ, ಸೈನ್ಯ ಒಂದು ಕಡೆಗೆ, ವರ ಒಂದು ಕಡೆ, ಹೋಮ್ ಪಿಚ್ ಬೇರೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವರದು, ಅದೇ ಪಿಚ್ ಅಲ್ಲಿ ಇದ್ದಾರೆ. ಭೀಮಸೇನ ಒಂಟಿ, ಯಾವ ಲೆಕ್ಕರೂ ಇಲ್ಲ, ಒಂಟಿಯಾದ ಹನುಮಂತ ಹೋಗಿ ರಾವಣನ ಬೂದಿ ಧೂಳಿಪಟ ಮಾಡಿ ಲಂಕಾದಾನ ಮಾಡಿ ಬಂದಿರಬೇಕಾದ್ರೆ ಇಲ್ಲಿ ಒಂಟಿಯಾಗಿರೋದೇನು ಆಶ್ಚರ್ಯ. ಅಲ್ಲಿ ಒಂಟಿಯಾಗಿ ಲಂಕೆಗೆ, ಇಲ್ಲಿ ಒಂಟಿಯಾಗಿ ಕಳಿಂಗಕ್ಕೆ ಅಲ್ಲಿ ಬಂದು ಯುದ್ಧ ಶುರುವಾಯಿತಂತೆ. ಭೀಮಸೇನನ ಯುದ್ಧ ಅಂದ್ರೆ ಅದು ಸ್ಲೋಲಿ ಪಿಕಪ್ ಆಗೋ ಯುದ್ಧ ಅಲ್ಲ, ಹೊರಗ ಅಂದ್ರೆ ಬಿರುಗಾಳಿ ಬೀಸಿದ್ರೆ ಆಗೋ ಹಾಗೆ ಒಂದು ಕ್ಷಣಕ್ಕೆ ಮರ ಸಾರು ಸಾಲು ಉಳಿಬಿದ್ಬಿಟ್ಟಿರುತ್ತಾಗಲೇ, ಸ್ಲೋಲಿ ಡೆವಲಪ್ ಆಗಲ್ಲ, ಸಡನ್ ಆಗಿ ಅಟ್ಯಾಕ್ ಮಾಡಿ. ಅವರು ನೋಡುತ್ತಾರೆ ಯಾವರ ಏನು ಮಾಡೋದಿಲ್ಲ, ಕಿಂಕರ ಶಂಕರಾಧ್ಯಾಹ, ಯಾವರ ಏನು ಮಾಡೋದಿಲ್ಲ, ಎಲ್ಲ ದಬ 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 ಬಿಡ್ತಾ ಇದ್ದಾರೆ. ಸುಭದ್ರನ ಭೀಮಸೇನ ಕೊಂದೆ ಹಾಕಿಬಿಡ್ತಾರೆ. ಜರಾಸಂಧನ ಜರಾಸಂಧ ಈಗ ಓಡೋ ಸರದಿ ಅವನು, ಅದು ಓಡೋ ಬಿಡ್ತಾರೆ. ಅಲ್ಲಿಂದ ಭೀಮ ಬಂದ ಅಂದ್ರೆ ಅವನಿಗೆ ಭಾರಿ ಭಯ, ಓಡಿ ಆಯ್ತು, ಎಲ್ಲ ಓಡೋರ್ಯಾರೋ ಸಾಯೋರ್ಯಾರೋ, ಹೊರತು ಉಳಿಯೋರ್ಯಾರು ಇಲ್ಲೇ ಇಲ್ಲ, ಇಲ್ಲ ಓಡಬೇಕು ಇಲ್ಲ ಸಾಯಬೇಕು ಇಲ್ಲ ಶರಣಾಗಬೇಕು. ಅಷ್ಟಾಗಿ ಎಲ್ಲ ಮುಗಿತಂತೆ. ಭೀಮಸೇನ ಹೋಗಿ ಸೆರೆಮನೆಯಿಂದ ಬಿಡಿಸಿ ಅಷ್ಟು ಜನಗಳನ್ನ ಕಟ್ಟು ಬಿಚ್ಚೋದಿಲ್ಲ, ಹ್ಯಾಂಡ್ ಕಫ್ ತಗೊಂಡು ಹೇಳ್ಕೊಂಡ್ಬಂದ್ರೆ ಆಗೋ ಹಾಗೆ, ಮತ್ತೆ ಸಂಧಾನ ಮಾಡ್ಕೊಂಡು ಅನ್ಕೊಂಡ್ಬಿಟ್ರೆ ಕಷ್ಟ, ಎಲ್ಲರ ರಥ ಹಾಕೊಂಡ್ಬಿಟ್ರೆ ಅದಕ್ಕೆ ರಥ ಬೇಕಾದಷ್ಟೇ, ಅಷ್ಟೇ ಹೆಣಭಾರದ ಜನ ಹೊರಬೇಕಾಗಿತ್ತಲ್ಲ, ರಥಗಳನ್ನ ಹಾಕೊಂಡ್ಬಿಟ್ಟು ಇವನು ಬರ್ತಾ ಇದ್ದಾರೆ. ಹಸ್ತಿನಾಪುರಕ್ಕೆ ಕಾಲಿಟ್ಟಾಗ ಜನ ನೋಡ್ತಾರೆ, ಅವರ ಸ್ಥಿತಿ ನೋಡ್ತಾ ಇದ್ದಾರೆ, ಮೃತಕ ಪ್ರತೀಕಾಹ, ಹೆಣ ಇದ್ದಾಗಿದ್ರಂತ ಅವ್ರ ಮುಖ ಹೇಗಿರು, ಪ್ರೇತ ಕಳೆ, ಪ್ರೇತಗಳೇ ವಾಸಿ, ಸ್ವಲ್ಪ ಸ್ವಲ್ಪ ಕಳೆ ಇರಬಹುದು, ಪಾಪಿಗಳಿಗೇನು ಕಳೆ ಇರಬೇಕು, ಅಂಥ ಅಸಹ್ಯ ಕಡೆ, ಕೈ ತುಂಬಾ ಮೈ ತುಂಬಾ ಬೇಳೆ ಹಾಕಿ ಹೆಣಮರಿಗೆ ಕಟ್ಟಿಬಿಟ್ಟಿದ್ದಾರೆ, ಹೊತ್ಕೊಂಡ್ಬಂದು ಸಭೆಯಲ್ಲಿ ಬಿಸಾಕಿದ್ರಂತೆ ಭೀಮಸೇನ. ಅವರು ನೋಡ್ತಾರೆ, ಭೀಮಸೇನ ನಿನ್ ಎಷ್ಟು ಕೊಂಡಾಡಿದ್ರು ಸಾಲದು, ನಮ್ಮ ವಂಶದ ಮರ್ಯಾದೆ ಉಳಿತು, ನಿನ್ನ ಬದುಕಿದ್ದೇವೆ ಅಂತ ಹೇಳಿದ್ರಂತೆ. ಇಲ್ಲಿ ಅರ್ಥ ಮಾಡ್ಕೋಬೇಕು, ಈ ಉಪಕಾರ ಮಾಡಿದ್ದಕ್ಕೆ ಧರ್ಮ ದುರ್ಯೋಧನ ಜನ್ಮ ಪೂರ್ತಿ ಋಣಿಯಾಗಿರ್ಬೇಕಾಗಿತ್ತು. ಭೀಮಸೇನಿಂದ ಬದುಕಿದೆ, ನಾನು ಮತ್ತೆ ಆ ಕನ್ಯಾ ಸಮೇತ ಹೇಳ್ಕೊಂಡು ಬಂದಿರ್ತಾರೆ, ಮದುವೆ ಬೇರೆ ಆಗುತ್ತೆ ಅವನಿಗೆ. ಭೀಮಸೇನ ಮದುವೆ ಮಾಡಿಸಿದ್ದು ಹೌದು, ಪ್ರಾಣ ಉಳಿಸಿದ್ದು ಹೌದು, ಮರ್ಯಾದೆ ಉಳಿಸಿದ್ದು ಹೌದು, ಇಂಥ ಭೀಮನ ಮೇಲೆ ದುರ್ಯೋಧನ ಏನ್ ಮಾಡಿದಂತ ಗೊತ್ತೇನು, ಅವತ್ತಿಂದ ದ್ವೇಷ ಹೆಚ್ಚು ಮಾಡಿಕೊಂಡಿದ್ದೆ. ಇನ್ನು ಕೂಡ ಇದು ಪರಮಪಾಪಿಗಳ ಲಕ್ಷಣ, ಪ್ರೀತಿಯ ಬದಲು ದ್ವೇಷ ಮಾಡ್ತಾನಲ್ಲ, ನಾವು ದೇವರು ಇಷ್ಟೆಲ್ಲ ಮಾಡಿದ್ದಾನಲ್ಲ, ದೇವರನ್ನ ದ್ವೇಷ ಮಾಡಿದ್ರೆ ಹೇಗೋ ಹಾಕಿ. ದೇವರ ಕೃತಜ್ಞತೆಯನ್ನು ತೋರಿಸಬೇಕಿತ್ತು, ಕೃತಜ್ಞನಾದ, ಇನ್ನೂ ದ್ವೇಷ ಶುರು ಮಾಡ್ತಾ ಇದ್ದಾನೆ. ಇಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಬೇಕು ನಮಗೆ. ಭೀಮಸೇನ ದೊಡ್ಡವ್ರ ಮಾತನ್ನ ಕೇಳಿ ಕರ್ಕೊಂಡ್ಬಂದಿದ್ದೇನೋ ಸರಿನೇ, ಆದರೆ ನಮಗೇನೋ ಸ್ವಲ್ಪ